श्री सिद्धांत शिखामणि गुरु कारुण्य स्थला
विश्वेशलिंग संभूतम् विश्वविद्या विबोधकम् विश्ववंद्यम सदा वंदे विश्वाराध्यम जगद्गुरु काशी ज्ञान सिंहासनद आदि जगद्गुरु विश्वाराध्यरन्ने मोदलमाडिकोंडु विश्वेश्वर शिवाचार्य पर्यंतवाद गुरु परंपरेगे अनंत भक्तिय प्रणामगळन्नु समर्पिसि ಪ್ರವಚನಕಾರರಾದ ಷಟಸ್ಥಲ ಬ್ರಹ್ಮಿ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮಿಗಳವರೇ, ಸ್ವಾಮಿ ಶಿವಾನಂದರೇ, ಕಲಾಕಾರರೇ, ನಂದಿಹಳ್ಳಿ ಗ್ರಾಮದ ಭಜನಾ ಮಂಡಲದ ಸಮಸ್ತ ಸದ್ಭಕ್ತರೇ, ಕೊಟ್ಟೂರಿನ ಹಾಗೂ ನೆರೆಹೊರೆಯ ಗ್ರಾಮಗಳಿಂದ ಬಂದಿರುವ ಸಮಸ್ತ ಸದ್ಭಕ್ತರೇ ಹಾಗೂ ತಾಯಂದರೇ, ಶ್ರಾವಣ ಮಾಸದ ಈ ಪವಿತ್ರವಾದ ತಪೋನುಷ್ಠಾನದ ಜೊತೆಗೆ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪ್ರವಚನಗಳನ್ನು ಕೂಡ ನೀವು ಕೇಳ್ತಾ ಬರ್ತಾ ಇದ್ದೀರಿ. ಸಿದ್ಧಾಂತ ಶಿಖಾಮಣಿ ನಿಮ್ಮ ಜೀವನದೊಳಗೆ ಎಂದೂ ಆರದೇ ಇರುವಂತಹ ಒಂದು ಬೆಳಕನ್ನು ಕೊಡುವಂತಹ ಒಂದು ಸ್ವಯಂ ಪ್ರಕಾಶವಾದ ಮಣಿಯೇ ಇದು ಸಿದ್ಧಾಂತ ಶಿಖಾಮಣಿ. ಇಂಥ ಸಿದ್ಧಾಂತ ಶಿಖಾಮಣಿಯನ್ನ ಜಗದ್ಗುರು ರೇಣುಕ ಭಗವತ್ಪಾದರು ಮಹಾಮಹಿಮಾಶಾಲಿಯಾದ ಅಗಸ್ತ್ಯ ಮಹರ್ಷಿಯನ್ನು ನಿಮಿತ್ತ ಮಾಡಿಕೊಂಡು ಜಗತ್ತಿನ ಸಮಸ್ತ ಮಾನವರನ್ನು ಕುರಿತು ಉಪದೇಶ ಮಾಡಿರುವಂತಹ ದಿವ್ಯ ಗ್ರಂಥವೇ ಇದು ಸಿದ್ಧಾಂತ ಶಿಖಾಮಣಿ. ಈ ಸಿದ್ಧಾಂತ ಶಿಖಾಮಣಿಯ ಮೂರು ಸ್ಥಳಗಳನ್ನು ದಾಟಿ ಈಗ ನಾಲ್ಕನೇ ಸ್ಥಳಕ್ಕೆ ನೀವು ಬರ್ತಾ ಇದ್ದೀರಿ. ಪಿಂಡಸ್ಥಲ, ಪಿಂಡಜ್ಞಾನಸ್ಥಲ, ಸಂಸಾರ ಹೇಯ ಸ್ಥಳವನ್ನು ಮುಗಿಸಿ ಇವತ್ತು ಗುರು ಕಾರುಣ್ಯ ಸ್ಥಳವನ್ನು ಸ್ವಾಮಿಗಳವರು ಪ್ರಾರಂಭ ಮಾಡಿದ್ದಾರೆ. ಈ ಸಂಸಾರದಲ್ಲಿ ಜನ್ಮ ತಾಳಿರುವಂತಹ ಪ್ರತಿಯೊಬ್ಬ ಪ್ರಾಣಿಗೂ ಕೂಡ ಈ ದುಃಖದಿಂದ ಮುಕ್ತಿಯನ್ನು ಪಡೆಯಬೇಕನ್ನುವಂಥ ಇಚ್ಛೆ ಪ್ರತಿಯೊಬ್ಬರಿಗೂ ಕೂಡ ಆಗ್ತಾ ಇದೆ. ದುಃಖದಿಂದ ಮುಕ್ತಿಯನ್ನು ಪಡೆಯಬೇಕಾದ್ರೆ ಆಗ ನಾವು ಯಾರನ್ನು ಆಶ್ರಯಿಸಬೇಕು, ಯಾರ ಉಪದೇಶವನ್ನು ನಾವು ಶ್ರವಣ ಮಾಡಬೇಕನ್ನುವಂತಹ ಪ್ರಸಂಗ ಬಂದಾಗ ಉಪನಿಷತ್ತು ನಮಗೆ ಹೇಳ್ತಾ ಇದ್ದಾವೆ, ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಸ ಗುರುಮೇವಾಭಿಗಚ್ಚೇತ್, ಈ ತತ್ವವನ್ನು ತಿಳ್ಕೋಬೇಕಾದ್ರೆ, ಈ ದುಃಖದಿಂದ ಮುಕ್ತಿಯನ್ನು ಪಡೆಯಬೇಕಾದ್ರೆ ಅದನ್ನು ಪ್ರಾಪ್ತ ಮಾಡಿಕೊಂಡಿರತಕ್ಕಂತಹ ಸದ್ಗುರುಗಳಿಗೆನೆ ಶರಣಾಗತರಾಗಬೇಕನ್ನುವಂಥ ಮಾತನ್ನ ಉಪನಿಷತ್ತುಗಳು ಹೇಳ್ಕೊಂಡು ಬರ್ತಾ ಇದ್ದ. ಅದೇ ಮಾತನ್ನೇ ಸಿದ್ಧಾಂತ ಶಿಖಾಮಣಿಯು ಕೂಡ ಬಹಳ ಸ್ಪಷ್ಟವಾಗಿ ತಿಳಿಪಡಿಸ್ತಾ ಇದೆ. ಈ ಜಿಜ್ಞಾಸುಹು ಸರ್ವದೋಷ ಧ್ವಂಸಕರಂ ತಥೋ ವಿವೇಕ ಸಂಪನ್ನ ವಿರಾಗಿ ಶುದ್ಧ ಮಾನಸಃ. ಜಿಜ್ಞಾಸುಹು ಸರ್ವ ಸಂಸಾರ ದೋಷ ಧ್ವಂಸಕರಂ ಶಿವಂ. ಇಲ್ಲಿ ಗುರುವಿನ ಹಾಗೂ ಶಿಷ್ಯರ ಸಂಬಂಧವನ್ನು ಹೇಳೋಕ್ಕಿಂತಲೂ ಪೂರ್ವದೊಳಗೆ ಇವರಿಬ್ಬರ ಯೋಗ್ಯತೆಯನ್ನ, ಇವರಿಬ್ಬರ ಲಕ್ಷಣಗಳನ್ನ ಇಲ್ಲಿ ತಿಳಿಯಪಡಿಸ್ತಾರೆ. ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಅನೇಕ ಸಂಬಂಧಗಳಿದ್ದಾವೆ. ಪಿತಾ ಪುತ್ರರ ಸಂಬಂಧ, ಸತಿ ಪತಿಗಳ ಸಂಬಂಧ, ಮಿತ್ರ ಮಿತ್ರರ ಸಂಬಂಧ, ಅಣ್ಣ ತಮ್ಮಂದಿರ ಸಂಬಂಧ, ಇವೆಲ್ಲ ಸಂಬಂಧಗಳು. ಸಂಬಂಧ ಈ ಶಬ್ದದ ಅರ್ಥ ಏನು? ನಿಮ್ಮನೆಗೆ ಯಾರಾದರೂ ನಿಮ್ಮ ಮಿತ್ರರು ಬಂದಾಗ, ಯಾರಾದರೂ ಹೊಸ ಜನರು ನಿಮ್ಮ ಮನೆಯಲ್ಲಿ ಕಂಡ್ರೆ ಆತ ಕೇಳ್ತ ನಿಮಗೆ ಇವರು ಯಾರು ಅಂತ. ಅವಾಗ ಇವರು ನಮ್ಮ ಸಂಬಂಧಿಗಳು ಅಂತ ತಿಳ್ಕೊಂಡು ಹೇಳ್ತ. ಅಂದ್ರೆ ಸಂಬಂಧ ಅವರಿಗೆ ನಿಮಗೆ ಯಾವ ರೀತಿ ಸಂಬಂಧ ಆಯ್ತು, ಏನಾದರೂ ಕೊಟ್ಟು ಸಂಬಂಧ ಆಗಿರ್ತದ, ಏನಾದರೂ ತೆಗೆದುಕೊಂಡು ಸಂಬಂಧ ಆಗ್ತದೆ. ಅದಕ್ಕೆ ಸಂಬಂಧ ಲೋಕದೊಳಗೆ ಎಷ್ಟು ಸಂಬಂಧಗಳಾದವೆ, ಗುರು ಶಿಷ್ಯರ ಸಂಬಂಧವನ್ನು ಬಿಟ್ಟು ಉಳಿದ ಎಷ್ಟು ಸಂಬಂಧಗಳಾದವೆ, ಆ ಸಂಬಂಧಗಳೆಲ್ಲ ಅವು ಬಂಧನಕಾರಿಗಳಾಗಿರ್ತಕ್ಕಂಥ ಸಂಬಂಧಗಳು ಅಂತ. ಅದಕ್ಕೆ ಸಂಬಂಧ ಈ ಶಬ್ದದ ಅರ್ಥ ಸಮ್ಯಕ್ ಬಂಧ ಸಂಬಂಧ ಅಂದ್ರೆ ಬಹಳ ಚೆನ್ನಾಗಿ ಕಟ್ಟಲ್ಪಟ್ಟಂತಹದ್ದು ಗಂಟು ಅಂತಾರೆ ಇದಕ್ಕೆ. ಲಗ್ನವಾಗೋ ಕಾಲಕ್ಕೆ ನಿಮಗೆ ಬ್ರಹ್ಮ ಗಂಟು ಅಂತ ಹಾಕ್ತಾರೆ. ವರ ಹಾಗೂ ಕನ್ಯೆಯರ ವಸ್ತ್ರವನ್ನು ತೆಗೆದುಕೊಂಡು ಗಂಟು ಹಾಕ್ತಾರೆ. ಏನು ಮಾಡಿದ್ರು? ಚೆನ್ನಾಗಿ ಬಂಧನ ಮಾಡಿದ್ರು, ಸಂಬಂಧವನ್ನು ಮಾಡಿದ್ರು ಅಂತ. ಅಂದಾಗ ಇಲ್ಲೇ ಹೊರಗ ವಸ್ತ್ರದ ಗಂಟಾದ್ರೂ ಕೂಡ ಒಳಗ ಮನಸ್ಸಿನ ಗಂಟುಗಳಾಗ್ತಾ ಇದ್ದಾವೆ, ಸಮ್ಯಕ್ ಬಂಧನ ಆಗ್ತದೆ. ಆ ಬಂಧನದಿಂದ ಬಿಡುಗಡೆ ಮಾಡಿಕೊಂಡು ಹೋಗೋದು ಬಹಳಷ್ಟು ಕಷ್ಟ ಆಗ್ತದೆ. ಈ ಜೀವನದೊಳಗೆ ಆ ಬಂಧನದಿಂದ ಬಿಡುಗಡೆ ಮಾಡಿಕೊಳ್ಳೋದು ಸಾಧ್ಯವೇ ಆಗೋದು. ಅದಕ್ಕೆ ಬಿಡಿಸಿಕೊಳ್ಳಲಿಕ್ಕೆ ಸಹಜವಾಗಿ ಬಾರದೇ ಇರುವಂತಹ ಏನು ಈ ಲೌಕಿಕವಾಗಿರ್ತಕ್ಕಂಥ ಬಂಧಗಳಿದಾವೆ, ಇವೆಲ್ಲವಳು ಕೂಡ ಸಂಬಂಧ ಸಂಬಂಧ ಅಂತ ಕರ್ಕೊಂಬಂದ. ಈ ಎಲ್ಲ ಸಂಬಂಧದಿಂದ ನಾವು ಮುಕ್ತರಾಗಬೇಕಾದ್ರೆ ನಾವು ಗುರುವಿನ ಸಂಬಂಧವನ್ನು ಮಾಡಿಕೋಬೇಕು ಅಂತ. ಹಾಗಾದರೆ ಗುರು ಸಂಬಂಧ ನಮಗಾಗಬೇಕಾದ್ರೆ ನಮ್ಮಲ್ಲಿ ಏನು ಯೋಗ್ಯತೆ ಬೇಕು? ನೀವು ಸಾಮಾನ್ಯವಾಗಿ ಒಂದು ವರ ಒಂದು ಕನ್ಯೆಯನ್ನು ಸಂಬಂಧ ಮಾಡಬೇಕಾದ್ರೆ ಬಹಳಷ್ಟು ನೋಡ್ತೀರಿ. ಏನ್ ನೋಡ್ತೀರಿ? ಗುಣಗಳನ್ನು ನೋಡ್ತೀರಿ ಮೊಟ್ಟ ಮೊದಲು. ಜ್ಯೋತಿಷಾಸ್ತ್ರ ದೃಷ್ಟಿಯಿಂದ ಅವರ ಜನ್ಮ ಹೆಸರಿನ ಮೇಲೆ, ಕುಂಡಲಿಯ ಮೇಲೆ ಗುಣಗಳು ಎಷ್ಟು ಕೂಡ್ತವೆ? ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ 36 ಗುಣಗಳನ್ನು ಬರೆದಾರೆ. 36 ಗುಣಗಳು ಕೊಡೋದು ಬಹಳ ಕಷ್ಟ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ಯಾರಪ್ಪ ಅಂದ್ರೆ ಅರ್ಧ ಕನ್ಸೆಷನ್ ಕೊಟ್ಟುಬಿಟ್ಟಾರ. ನೀವು 36 ಕೂಡಿದ್ರೆ ಬಹಳ ಚಲೋ, ಅಕಸ್ಮಾತ್ 36 ಕೂಡದೆ ಇದ್ರ 18 ಗುಣ ಕೂಡಿದ್ರು ಕೂಡ ಲಗ್ನ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ಅರ್ಧ. ಇನ್ನು ಅರ್ಧಕ್ಕಿಂತಲೂ ಕಡಿಮೆ ಅಂದ್ರೆ ಮಾಡಬೇಡ್ರಿ ಅಂತ ಶಾಸ್ತ್ರ ಹೇಳ್ತದ. ನೀವು ಮಾಡಬೇಕು ಅನ್ನಂಗಿದ್ರೆ ಹಂಗಾರ ಏನಾರ ಸ್ವಲ್ಪ ಚೇಂಜ್ ಮಾಡಿಕೊರಿ, ಹೆಸರ ಚೇಂಜ್ ಮಾಡ್ರಿ, ಏನಾರ ಮಾಡ್ರಿ, ಒಟ್ಟು ಗುಣ ಕೂಡಿಸಿ ಮಾಡ್ರಿ ಅಂತ ಶಾಸ್ತ್ರ ಹೇಳ್ತದೆ. ಸಾಮಾನ್ಯವಾಗಿ ಲೌಕಿಕವಾದ ಸಂಬಂಧವನ್ನು ಮಾಡಬೇಕಾದಾಗ ನಾವು ಗುಣಗಳನ್ನು ನೋಡ್ತೀವಿ. ಎಷ್ಟು ಗುಣಗಳಿದಾವೆ, ಹೇಗೆ ಗುಣಗಳು ಸಂಬಂಧಕ್ಕೆ ಬಹಳ ಮುಖ್ಯ, ಗಣಗಳು ಸಂಬಂಧಕ್ಕೆ ಬಹಳ ಮುಖ್ಯ. ದೇವಗಣ, ಮನುಷ್ಯಗಣ, ರಾಕ್ಷಸಗಣ ಅಂತ ತಿಳ್ಕೊಂಡು ಗಣಗಳನ್ನು 3 ಮಾಡಿದ್ದಾರೆ. ಅದಕ್ಕೆ ಯಾವ್ಯಾವ ಗಣದವರು ಕೊಡಿಸ್ತಾರಂದ್ರೆ ಮನುಷ್ಯಗಣಕ್ಕೆ ಮನುಷ್ಯಗಣ ಕುಡಿದ್ರೆ ಬಹಳ ಚಲೋ, ದೇವಗಣಕ್ಕೆ ದೇವಗಣ ಕೂಡಿದ್ರೆ ಬಹಳ ಚಲೋ, ರಾಕ್ಷಸಗಣಕ್ಕೆ ರಾಕ್ಷಸಗಣ ಕೂಡಿದ್ರೆ ಬಹಳ ಚಲೋ ಅಂತ. ಮತ್ತೆ ರಾಕ್ಷಸಗಣಕ್ಕೆ ಮನುಷ್ಯಗಣ ಕೂಡಿರಪ್ಪ ಅಂದ್ರೆ ಅವು ಜಗಳ ನಡೀತವೆ. ಅದಕ್ಕಾಗಿ ನಾವು ಒಂದು ಸಂಬಂಧ ಮಾಡಬೇಕಾದ್ರೆ ಗಣ ಗುಣ ಇವುಗಳನ್ನ ನೋಡಿಕೊಂಡು ಸಂಬಂಧ ಮಾಡ್ತೀವಿ. ಯಾಕಂದ್ರೆ ಇಂದು ಮಾಡಿರುವಂತ ಸಂಬಂಧ ಇದು ಸಾಯಿವರೆಗೆ ಇರುವಂತ ಸಂಬಂಧ ಅಂತ ತಿಳ್ಕೊಂಡು ನಾವು ಬಹಳಷ್ಟು ಕಾಳಜಿ ವಹಿಸಿ ಸಂಬಂಧಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೇಗೆ ಲೋಕದೊಳಗೆ ಸಂಬಂಧ ಮಾಡಬೇಕಾದ್ರೆ ಗುಣಗಳನ್ನು ಪರೀಕ್ಷೆ ಮಾಡ್ತೀರಿ, ಹಾಗೆ ಗುರು ಹಾಗೂ ಶಿಷ್ಯರ ಸಂಬಂಧವಾಗಬೇಕಾದ್ರೂ ಕೂಡ ಗುರು ತನ್ನ ಹತ್ತಿರ ಬಂದಿರತಕ್ಕಂಥ ಶಿಷ್ಯನನ್ನ ತನ್ನ ಶಿಷ್ಯ ಅನ್ನಬೇಕಾದ್ರೆ ಅವನು ಕೂಡ ಕೆಲವೊಂದು ಪರೀಕ್ಷೆಗಳನ್ನು ಮಾಡ್ತಾನೆ. ಹಾಗಾದ್ರೆ ಯಾವ ಇರಬೇಕು ಅಂದ್ರೆ ಅದು ಹೇಳ್ತಾರ ಅವರು, ತತೋ ವಿವೇಕ ಸಂಪನ್ನ, ವಿರಾಗಿ, ಶುದ್ಧ ಮಾನಸ, ಜಿಜ್ಞಾಸು, ಇವು 4 ಗುಣಗಳನ್ನು ಗುರುಗಳು ಮೊಟ್ಟ ಮೊದಲು ಪರೀಕ್ಷೆ ಮಾಡ್ತಾರೆ. ಮೊದಲನೇ ಗುಣ ಯಾವುದು ಅಂದ್ರೆ ಶುದ್ಧಾಂತಕರಣಿ ವದಾನ ಎಲ್ಲೋ ಮೊದಲನೇದಿದು, ಅಂದ್ರೆ ಪಿಂಡ ಸ್ಥಳ ದಾಟಿ ಬಂದಾನೋ ಎಲ್ಲೋ ಮೊದಲನೇದು ಶುದ್ಧಾಂತಕರಣ ಆಗ್ಯದ ಎಲ್ಲ. ಎರಡನೇದು ತತ್ವೋ ವಿವೇಕಿ, ಆತ್ಮ ಅನಾತ್ಮಗಳನ್ನ ಬೇರ್ಪಡಿಸಿ ಈತ ಆತ್ಮದಲ್ಲಿ ನಿಷ್ಠೆ ಉಳ್ಳವನಾಗಿ ಅನಾತ್ಮದಲ್ಲಿ ಅನಭಿಲಾಷ ಉಳ್ಳವನಾಗಿದ್ದಾನೆ ಇಲ್ಲೋದನ್ನು ನೋಡೋ ಸಲುವಾಗಿ ಅದಕ್ಕೆ ವಿವೇಕ ಸಂಪನ್ನದಾನ ಅಂತಕ್ಕಂಥದ್ದನ್ನು ಪರೀಕ್ಷೆ ಮಾಡ್ತಾರೆ. ಆಮೇಲೆ ಅವನಲ್ಲಿ ವಿರಾಗ ಬಂದದ ಎಲ್ಲೋ, ಸಂಸಾರದಲ್ಲಿ ರಾಗ ಇತ್ತು ಅಂದ್ರೆ ಪರಮಾತ್ಮನಲ್ಲಿ ರಾಗ ಹುಟ್ಟೋದಿಲ್ಲ ಅಂತ. ಅದಕ್ಕೆ ನಮ್ಮಲ್ಲಿರುವಂತಹ ಪ್ರೀತಿಯನ್ನೇ ಪ್ರೇಮವನ್ನೇ ನಾವು ದೇವರ ಕಡೆಗೆ ಇಟ್ಟಾಗ ಅದಕ್ಕೆ ನಾವು ಭಕ್ತಿ ಅಂತ ಕರ್ಕೊಂಡ್ಬರ್ತೀವಿ ಅಂದಾಗ ಸಂಸಾರದಲ್ಲಿಟ್ಟಿರುವಂತಹ ಪ್ರೀತಿಯನ್ನು ಇವ ಬಿಟ್ಟು ಈ ಕಡೆ ಬರ್ಲಿಕ್ಕೆ ತಯಾರದಾನ ಇಲ್ಲ ಅನ್ನೋದನ್ನು ಪರೀಕ್ಷೆ ಮಾಡೋ ಸಲುವಾಗಿ ಅದಕ್ಕೆ ವಿರಾಗ ಅಂತ ಕರೀತಾರೆ. ಇವು ಮೂರದ್ರ ಜೊತೆಗೆ ಇನ್ನೊಂದೇನು ಬೇಕೇನೋ ಬಂದ್ರೆ ಅದಕ್ಕೆ ಜಿಜ್ಞಾಸುಹು ಅಂದ್ರೆ ಜ್ಞಾನವನ್ನು ಪಡಿಬೇಕನ್ನುವಂತಹ ಉತ್ಕಟವಾದ ಬಯಕೆ. ಬಯಕೆ ಎಲ್ಲರಿಗಿರ್ತದೆ. ಶ್ರೀಮಂತ ಆಗ್ಬೇಕಂತಕ್ಕಂಥ ಬಯಕೆ ಯಾರಿಗಿರಂಗಿಲ್ಲ, ಎಲ್ಲರಿಗಿರ್ತದೆ. ಆದರೆ ಯಾರಲ್ಲೇ ಬಯಕೆ ಉತ್ಕಟವಾಗಿರ್ತದ ಅವ ಶ್ರೀಮಂತನಾಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನಾನ್ ಕಡೆ ದುಡಿತಾನೆ, ಅನುಭವ ಮಾಡಿಕೊಂತಾನೆ, ಸ್ವಂತ ವ್ಯಾಪಾರ ಮಾಡ್ತಾನೆ, ಏನೋ ಮಾಡಿಕೊಟ್ಟು ಶ್ರೀಮಂತ ಅವ ಆಗೇ ತೀರ್ತಾನೆ. ಅವನಲ್ಲಿ ಉತ್ಕಟವಾಗಿರುವಂತಹ ಬಯಕೆ ಇತ್ತು ಅಂದ್ರೆ ಇನ್ನು ಅವನು ನಿಜವಾಗಿ ವಿದ್ಯಾರ್ಥಿಯಾಗಿದ್ದ ಅಂದ್ರೆ ವಿದ್ಯೆಯನ್ನ ಸಂಪಾದನೆ ಮಾಡಬೇಕಂತಕ್ಕಂಥ ಉತ್ಕಟವಾದ ಬಯಕೆ ಅಕಸ್ಮಾತ್ ಯಾರಲ್ಲಾದ್ರೂ ಬಂತು ಅಂದ್ರೆ ಅವ ಕಷ್ಟ ಪಡ್ತಾನೆ, ಓದ್ತಾನೆ, ನಾಲ್ಕು ಮಂದಿ ಹತ್ರ ಹೋಗ್ತಾನೆ, ತಿಳ್ಕೊಳ್ತಾನೆ, ಅವ ಜ್ಞಾನ ಪ್ರಾಪ್ತ ಮಾಡಿಕೊಂತಾನೆ. ಅವ ನಿಜವಾಗಿನೂ ಕೂಡ ಅವ ವಿದ್ಯಾರ್ಥಿ, ವಿದ್ಯೆಯನ್ನು ಸಂಪಾದನೆ ಮಾಡಲಿಕ್ಕೆ ಸಮರ್ಥನಾಗ್ತಾನೆ. ಯಾವುದೇ ಒಂದು ವಸ್ತುವನ್ನ ಒಂದು ಪ್ರಾಪ್ತಿ ನಾವು ಮಾಡ್ಕೋಬೇಕಾದಾಗ ನಮ್ಮಲ್ಲಿ ಬಯಕೆ ಹೇಗಿರಬೇಕಪ್ಪ ಅಂದ್ರೆ ಉತ್ಕಟವಾಗಿರಬೇಕು. ಹಂಗ ಸುಮ್ಮನೆ ಸಾದಾ ಬಯಕೆ ಇತ್ತು ಅಂದ್ರೆ ಅದು ನಮಗೆ ಫಲವನ್ನು ಕೊಡುದಿಲ್ಲ. ಒಮ್ಮೆ ಸ್ವಾಮಿ ವಿವೇಕಾನಂದರು ಹೀಗೆ ಪ್ರವಚನ ಹೇಳೋ ಕಾಲಕ್ಕೆ ದೇವರ ಬಗ್ಗೆ ಏನೋ ಅವ್ರು ಹೇಳ್ತಾ ಇದ್ರು. ಅವಾಗ ಒಬ್ಬ ಶಿಷ್ಯ ಬಂದು ಕೇಳ್ದ, ನೀವು ದೇವರನ್ನ ನೋಡ್ರಿ ಏನ್ರಿ ಅಂತ. ಅವ್ರಂದ್ರು ನೋಡಿನಿ, ಮತ್ತೆ ನಮಗೂ ತೋರಿಸ್ತೀರೇನು? ತೋರಿಸ್ತೀವಿ ಅಂತ. ಹಂಗಾರ ತೋರಿಸ್ರಿ ಅಂದ. ಅವಾಗ ಇಲ್ಲಿ ಬೇಡ, ಜನರೊಳಗ ಎಲ್ಲಾರು ನೋಡ್ತಾರೆ, ನಿನಗೊಬ್ಬನಿಗೆ ಸ್ಪೆಷಲ್ ತೋರಿಸ್ತೀವಿ ಅಂದ್ರ. ಅದಕ್ಕೆ ನಿರ್ಜನವಾಗಿರುವಂತಹ ಸ್ಥಾನಕ್ಕೆ ಹೋಗೋಣ, ಅಲ್ಲಿ ನಿನಗೆ ದೇವರ ದರ್ಶನ ಮಾಡಿಸ್ತೀನಿ ಅಂತ. ಅವ ಬಹಳ ಚಲೋ ಆಯ್ತು, ಪುಕ್ಕಟ ದೇವರ ದರ್ಶನ ಆಗ್ತದಲ್ಲ ನಡಿ ಅಂತ ತಿಳ್ಕೊಂಡು ಆತ ಬಂದ. ಅಡವಿಯಲ್ಲಿ ಆತನ ಕರ್ಕೊಂಡು ಹೊಂಟ್ರ ಅವರು. ಬಹಳ ದೂರ ಹೋದ ಬಳಿಕ ಅಲ್ಲಿ ಒಂದು ನದಿ ಹರಿತಾ ಇತ್ತು ಅಂತ ಅವ್ರು ಹೇಳಿದ್ರು. ದೇವರ ದರ್ಶನ ಮಾಡ್ಕೋಬೇಕಾದ್ರೆ ಸ್ವಲ್ಪ ಮಡಿಯೊಳಗೆ ಮಾಡ್ಕೋಬೇಕಪ್ಪ, ಅದಕ್ಕೆ ಸ್ನಾನ ಮಾಡೋಣ, ಆ ನಂತರ ದೇವರ ದರ್ಶನ ಮಾಡಿಸ್ತೀವಿ. ಒಂದು ಯಾಕಾಲ ಅಂತ ತಿಳ್ಕೊಂಡು ಬಟ್ಟೆಯೆಲ್ಲ ಕಳೆದಿಟ್ಟು ನದಿಯೊಳಗೆ ಸ್ನಾನಕ್ಕೆ ಹೋದ. ಅವನ ಜೊತೆ ಇವರು ಸ್ನಾನಕ್ಕೆ ಹೋದ. ಅವನಿಗೆ ಹೇಳಿದ್ರು, ಮೂರು ಸರಿ ನೀವು ಮುಳುಗಿ ಹೇಳುವಂತ. ಅವ ಒಂದ್ ಸರ ಮುಳುಗಿದ, ಎರಡು ಸರ ಮುಳುಗಿದ, ಮೂರನೇ ಸರ ಮುಳುಗಿ ಹೇಳ್ತಿದ್ದ. ಅವನ ತಲೆ ಹಿಡಿದು ಕೆಳಗೆ ಅವರು ಒತ್ತಲಿಕ್ಕೆ ಚಾಲು ಮಾಡಿದ. ಅವ ಮ್ಯಾಲ್ ಬರ್ಬೇಕಂತಾನ, ಇವ್ರು ಅವನ ಕೆಳಗೆ ಒತ್ತಾ ಇದ್ರು. ಹೀಗೆ ಒಂದ್ ಸೆಕೆಂಡ್, ಎರಡು ಸೆಕೆಂಡ್ ಮತ್ತೆ ಬಹಳ ಹೊತ್ತು ಮಾಡಿದ್ರೆ ಆ ಕಡೆ ಹೋಗೇ ಬಿಡ್ತಿದ್ದ. ಅದಕ್ಕೆ ಅವನಿಗೆ ಎಷ್ಟೊತ್ತು ಇವನು ಉಸ್ಸು ಇಡ್ಲಿಕ್ಕೆ ಸಾಧ್ಯ ಅಷ್ಟು ತಿಳ್ಕೊಂಡು ಅವರು ಅವನಿಗೆ ಒತ್ತಿ ಒತ್ತಿ ಆಮೇಲೆ ಬಿಟ್ಬಿಟ್ರು. ಬಿಟ್ಕೊಳ್ಳೆ ಮ್ಯಾಲೆ ಬಂದ ಅವ ಅಂದ, ಇದ ನೀವು ದೇವ್ರು ತೋರಿಸೋದಂದ. ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ರೆ ನಾವು ದೇವ್ರ ಹತ್ರ ಹೋಗ್ಬಿಡ್ತಿದ್ದೆ, ನೀವು ತೋರಿಸೋ ಜರೂರತ ಇದ್ದಿಲ್ಲ, ಸಾಯ್ ಹೊಡ್ಯಾಕ ಕರ್ಕೊಂಬಂದಿರಿ ನನ್ನ ಇಲ್ಲೇ ಅಂದವ. ನಿಮ್ಮನ್ನ ನಂಬಿ ನಾನು ಬಂದ್ರೆ ನನ್ನ ಪ್ರಾಣ ತಗೊಂತಿದ್ದಿರಿ ನೀವು. ಅವ ಅಂದ, ನೀನು ಪ್ರಾಣ ತಗೊಳಕ್ ಬಂದಿಲ್ಲಪ್ಪ, ನಿನಗೆ ದೇವರ ದರ್ಶನ ಮಾಡಿಸ್ಲಿಕ್ಕೆ ನಾ ಕರ್ಕೊಂಬಂದಿ. ಮತ್ತೆ ಎಲ್ಲಿದೆ ದೇವರ ದರ್ಶನ ಆಗಲೇ ಇಲ್ಲಲ್ಲ. ಅವರಂದು, ನಾವೊಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಉತ್ತರ ಹೇಳು. ನೀನು ನೀರೊಳಗೆ ಮುಳುಗಿದಾಗ ಮೇಲೆ ಬರಬೇಕಂತ ನಿನಗೆ ಅಭಿಲಾಷ ಆಗ್ತಾ ಇದ್ದೆ, ಇಚ್ಛಾ ಆಗ್ತಾ ಇತ್ತು, ನಾ ನಿನ ಕೆಳಗೆ ಓದ್ತಾ ಇದ್ದೆ, ನಿಮ್ಮ ಮ್ಯಾಲೆ ಯಾಕೆ ಬರಬೇಕಂತಿದ್ದಿ, ಏನು ಬೇಕಾಗಿತ್ತು ನಿನಗೆ? ಏನು ಹೊಲ ಬೇಕಾಗಿತ್ತೋ, ಮನೆ ಬೇಕಾಗಿತ್ತೋ, ಹೆಂಡ್ರ ಮಕ್ಕಳು ಬೇಕಾಗಿದ್ರೋ, ಏನು ಬೇಕಾಗಿತ್ತು ನಿನಗಲ್ಲೇ? ಎದುರದ ನಿನ್ ನೆನಪಾಗ್ತಿತ್ತು ಅಲ್ಲಿ ಹೇಳಂದ್ರೆ ಅವರು, ಯಾವುದರ ಅಭಿಲಾಷ ನಿನ್ನಲ್ಲಿತ್ತು? ಅವ ಅಂದ, ಇವು ಯಾವ ನೆನಪಾಗಿಲ್ಲ ನನಗಂದವ. ನನಗ ಹೆಂಡ ನೆನಪಾಗಿಲ್ಲ, ಮಕ್ಕಳು ನೆನಪಾಗಿಲ್ಲ. ಏನ್ ನೆನಪಾಕಿತ್ತು ಅಂದ್ರೆ ಯಾವಾಗ ಹವಾ ಸಿಕ್ಕಿತು ಅಂತ ಅದನ್ನ ನೆನಪು ಮಾಡ್ತದೆ, ಮತ್ತೊಂದು ಏನು ಇಚ್ಛೆ ಇದಿಲ್ಲ ನನಗಂತ. ಅವಾಗ ಹೇಳಿದ್ರೆ ಅವ್ರು, ನೋಡು ನೀ ನೀರಾಗಿ ಮುಳುಗಿದಾಗ ನಿನಗ ಬೇರೆ ಯಾವ ವಸ್ತುವಿನ ಬಯಕೆ ಇದ್ದಲ್ಲ, ಒಂದೇ ಒಂದು ವಸ್ತುವಿನ ಬಯಕೆ ಇತ್ತು ನಿನಗ. ಅದು ಯಾವ್ದಪ್ಪ ಅಂದ್ರೆ ಹವಾ ಬೇಕು. ಹವಾ ಇದ್ದು ನಾನು ಬದಿಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ ಇಲ್ಲ ಅನ್ನೋ ಹೆಂಗ ನಿನಗಿತ್ತಲ್ಲ. ಆಗ ಸಂಸಾರ ಎಂಬತಕ್ಕಂಥ ಈ ಸಮುದ್ರದೊಳಗೆ ಇರುವಂತಹ ವ್ಯಕ್ತಿಗೆ ಎಲ್ಲ ಆಸೆಗಳನ್ನು ಬಿಟ್ಟು ದೇವರು ಬೇಕನ್ನುವಂಥ ಬಯಕೆ ಯಾರಲ್ಲಿ ಉತ್ಕಟವಾಗಿರ್ತದ ಅವರಿಗೇನ ಜಿಜ್ಞಾಸು ಅಂತ ಕರೀತಾರ, ಅವರಿಗೆ ಧ್ಯಾನ ಆಕದ. ನಿನಗೆ ಅದನ್ನು ಬೇಕು, ಇದನ್ನು ಬೇಕು, ದೇವರು ಬೇಕು, ಅದನ್ನು ಎಲ್ಲಾನು ಬೇಕಂದ್ರೆ ಎಲ್ಲ ಅವನಿಗೆ ಸಿಗೋದಿಲ್ಲ. ಈ ಕಡೆ ನಾ ಪುಟಾಣಿನು ತಿಂತೀನಿ, ಪುಂಗಿಕಾಯನ್ನು ಊದ್ತೀನಂದ್ರ ಯಾವ್ದಾರ ಒಂದ್ ಮಾಡಂತಾರ, ಪುಟಾಣಿಯರ ತಿನ್ನು ಇಲ್ಲ ಪುಂಗಿಕಾಯರ ಊದು, ಎರಡು ಒಮ್ಮಿಗೆ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ. ಅದಕ್ಕೆ ನಮ್ಮ ಮನಸ್ಸು ಒಂದದ, ಎರಡೆರಡು ಮನಸ್ಸಿಲ್ಲ ನಮ್ಮು. ನಮ್ಮ ಮನಸ್ಸನ್ನು ನಾವು ಸಂಸಾರಕ್ಕೆ ಕೊಟ್ಟಿದ್ರೆ ಪರಮಾತ್ಮನಿಗೆ ಕೊಡಕ್ ನಮ್ಮಲ್ಲಿ ಏನಿರಂಗಿಲ್ಲ. ಮತ್ತ ಆ ಮನಸ್ಸನ್ನು ನೀವು ಪರಮಾತ್ಮನಿಗೆ ಕೊಟ್ಟಿದ್ರೆ ಸಂಸಾರದ ಚಿಂತೆ ನಮ್ಮ ಮನಸ್ಸಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವಾಗ ಅವನಿಗೆ ಗುರುತಾಯ್ತು, ಓಹೋ ಅಂದ್ರೆ ಉತ್ಕಟವಾದ ಬಯಕೆ ನನ್ನಲ್ಲಿ ಇಲ್ಲ ಅನ್ನೋದು ಅವನಿಗೆ ಅರಿವಾಯ್ತು. ನನಗೆ ಅದನ್ನು ಬೇಕು ಇದನ್ನು ಬೇಕಂತ ಮನಸ್ಸಂದ್ರೆ ಯಾವುದು ಬೇಡ ಅನ್ನುವಂಥ ನಿಜವಾದ ವಿರಾಗತೆ ನಮ್ಮ ಮನಸ್ಸಲ್ಲಿ ಬಂದಾಗ ಮಾತ್ರ ನಾವು ದೇವರನ್ನು ಕಾಣುವಂತಹ ಜಿಜ್ಞಾಸೆ ಅಂದ್ರೆ ಉತ್ಕಟವಾದ ಬಯಕೆ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ. ಅದಕ್ಕೆ ಗುರುಗಳು ಮೊಟ್ಟ ಮೊದಲು ಶಿಷ್ಯನ್ನು ಪರೀಕ್ಷೆ ಮಾಡಬೇಕಾದಾಗ ಅನೇಕ ಗುಣಗಳನ್ನು ಪರೀಕ್ಷೆ ಮಾಡಬೇಕಾದ್ರೂ ಕೂಡ ಯಾವ ಗುಣ ಇರಿದ್ರು ಕೂಡ ಒಂದು ಗುಣವನ್ನು ಮಾತ್ರ ಗುರುಗಳು ಅವಶ್ಯವಾಗಿ ಪರೀಕ್ಷೆ ಮಾಡ್ತಾರೆ. ಅದು ಯಾವ್ದಪ್ಪ ಅಂದ್ರೆ ಸಂಸಾರದಲ್ಲಿಯ ವಿರಾಗತೆಯನ್ನು ಮೊಟ್ಟ ಮೊದಲು ಪರೀಕ್ಷೆ ಮಾಡ್ತಾರೆ, ಅದು ಐತೋ ಇಲ್ಲ ಅನ್ನೋದು ನೋಡ್ತಾರೆ. ನಿಮಗೆಲ್ಲ ಗುರ್ತದ ನಚಿಕೇತ ಅನ್ನುವಂಥ ಒಬ್ಬ ಬಾಲಕ, ವಾಜಸ್ರವ ಅನ್ನುವಂಥ ಒಬ್ಬ ಋಷಿಯ ಮಗ ಆತ. ಅವರಪ್ಪ ಒಂದು ದೊಡ್ಡ ಯಜ್ಞ ಮಾಡಿದ್ದ, ಯಾಕಂದ್ರೆ ಸ್ವರ್ಗಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು. ಸ್ವರ್ಗ ಕಾಮೋ ಯಜೇತ, ಸ್ವರ್ಗದ ಅಪೇಕ್ಷೆ ಉಳ್ಳವರು ಯಜ್ಞ ಮಾಡ್ಬೇಕಂತ ತಿಳ್ಕೊಂಡು ಶಾಸ್ತ್ರದಲ್ಲಿ ಹೇಳಾರಂತ ತಿಳ್ಕೊಂಡು ಅವನು ಯಜ್ಞ ಮಾಡ್ತಾ ಇದ್ದ. ಯಜ್ಞದೊಳಗೆ ಏನ್ ಮಾಡಬೇಕಾಗಿತ್ತು ಅಂದ್ರೆ ಅನೇಕ ವಿಧವಾಗಿರ್ತಕ್ಕಂಥ ದಾನಗಳನ್ನು ಮಾಡಬೇಕಾಗ್ತಾ ಇತ್ತು. ಗೋದಾನ, ಹಿರಣ್ಯದಾನ, ಭೂದಾನ, ಅನ್ನದಾನ, ವಸ್ತ್ರದಾನ ಇವುಗಳನ್ನು ಮಾಡಿದಾಗ ಯಜ್ಞ ಪೂರ್ತಿ ಆಗ್ತದೆ. ಅವ ತನ್ನ ಯಜ್ಞದೊಳಗೆ ದಾನ ಮಾಡೋ ಸಲುವಾಗಿ ಒಂದು ನೂರಾರು ಆಕಳುಗಳನ್ನು ಸಂಗ್ರಹ ಮಾಡಿದ್ದ. ಅವು ಆಕಳು ಹೆಂಗಿದ್ದು ಅಂದ್ರೆ ಅವಕ್ಕೆ ಹುಲ್ಲು ತಿನ್ನಾಕ್ ಬರಂಗಿಲ್ಲ, ನೀರು ಕುಡಿಯಾಕ್ ಬರಂಗಿಲ್ಲ, ಕುಂತ್ರ ಏಳಾಕ್ ಬರಂಗಿಲ್ಲ, ಎದ್ರ ಕುಂಡ್ರಾಕ್ ಬರಂಗಿಲ್ಲ, ಹಾಲು ಕೊಡದಂತೂ ಮೊದಲೇ ಇಲ್ಲ. ಇಂಥ ಆಕಳಗಳ ಒಂದು ನೂರು ಆಕಳ ಅವ ಎಲ್ಲೆಲ್ಲಿಂದ ಸಂಗ್ರಹ ಮಾಡಿದ್ದು, ಬಹುತೇಕ ಯಾರ ಮನೆ ಬಿಟ್ಟು ಹೊಡೆದಿರ್ಬೇಕು, ಅವನ್ನೆಲ್ಲ ದಾನ ಕೊಡಕ್ ತೆಗೆದುಕೊಂಡು ಬಂದಿರ್ತ. ಸಾಮಾನ್ಯವಾಗಿ ಮನುಷ್ಯನಿಗೆ ದಾನ ಕೊಡಬೇಕನ್ನೋ ವಿಚಾರ ಬಂದಾಗ ಚಲೋದು ಕೊಡಬೇಕನ್ನತಕ್ಕಂಥ ಬುದ್ಧಿ ಬಹಳ ಕಡಿಮೆ ಜನರಿಗೆ ಬರ್ತದೆ. ಆರ್ತಿ ಒಳಗೆ ದುಡ್ಡು ಹಾಕ್ಬೇಕಪ್ಪ, ನೋಟ್ ಹಾಕ್ಬೇಕಂದಾಗ ಅದ್ರ ಯಾವ್ದು ಹೊಲಸು ನೋಟ್ ಇರ್ತ ಅದನ್ನ ಹಾಕ್ಬೇಕಂತ ನೋಡ್ತಾನ, ನೋಟ್ ತಗೊಂಡ್ ನೋಡ್ತಾನೆ ಯಾವ್ದು ಬಹಳ ಹೊಲಸಾಗಿರ್ತದ ಅದನ್ನ ಆರ್ತಿ ತಾಟ್ನೆ ಹಾಕ್ಬಿಡ. ಅಥವಾ ಯಾವ್ದು ನಡೆಯಂಗಿಲ್ಲ ನೋಡಿ, ಯಾವ ಅಂಗಡಿಗೆ ಹೋದ್ರೆ ನಡೆದಿರಬಾರ್ದು, ಅದು ಎರಡು ಕಡೆ ಸೌದು ಎಲ್ಲ ಸಾಫ್ ಆಗಿತ್ತಂದ್ರೆ ಅದು ಇಲ್ಲೇ ನಡೀತದ. ಯಾಕೆ ಇಲ್ಲಿ ಹೊಳ್ಳಿ ಕೊಡೋರು ಯಾರಿಲ್ಲ, ಸುಮ್ಮನೆ ಕಣ್ಮುಚ್ತು ಅಂತಾರೆ ಏನ್ ಕೊಟ್ರು. ಹೊಲಸಾದ ನೋಟಿಗೂ ಕಿಮ್ಮತ್ ಅಷ್ಟೇ ಅದ, ಹೊಸ ನೋಟಿಗೆ ಕಿಮ್ಮತ್ ಅಷ್ಟೇ ಅದ. ನೀವು ಅಂಗಡಿಯೊಳಗೆ ಹೋಗಿ ಸಾಮಾನ ತಗೊಳ್ಬೇಕಂತ ತಿಳ್ಕೊಂಡು ಹೊಲಸು ನೋಟು ಕೊಟ್ರು ಅಷ್ಟೇ ಕೊಡ್ತಾನೆ, ಹೊಸ ನೋಟು ಕೊಟ್ರೆ ಹೆಚ್ಚು ಕೊಡಂಗಿಲ್ಲ. ಆದ್ರೆ ನೀವು ಕೊಡೋ ಕಾಲಕ್ಕೆ ಹಿಂಗ್ಯಾಕ್ ಮಾಡ್ತೀರಂದ್ರೆ ಅದು ಹೊಲಸು ನೋಟಿಗೆ ಹತ್ತಿಲ್ಲ, ನಿಮ್ ಮನಸ್ಸಿಗೆ ಹತ್ತಿರ್ತ ಅಂತ ತಿಳ್ಕೊಂಡು ನೀವು ಹೊಲಸು ಆರಿಸ್ತೀರದ. ಹೊಲಸು ಮನಸ್ಸಿತ್ತಪ್ಪ ಅಂದ್ರೆ ಶ್ರದ್ಧಾರಹಿತವಾಗಿರ್ತಕ್ಕಂಥ ಮನಸ್ಸಿತ್ತಂದ್ರೆ ನೋಡ್ತದೆ ಯಾವ್ದು ಕೆಟ್ಟದ್ದದ, ಯಾವ್ದು ಅಳಸಿದ್ದದ, ಯಾವ್ದು ಚಲೋ ಇಲ್ಲ ಅದನ್ನು ಕೊಟ್ಬಿಡು ನೋಡ. ಹಾಗ ವಾಜಸ್ರವ ಎಲ್ಲ ಇಂಥ ದುಗ್ಧ ದೋಹಾಹ ನಿರಿಂದ್ರಿಯಾಹ ಜಗ್ದತ್ರುಣಾಹ ವರ್ಣನೆ ಮಾಡ್ತಾರೆ. ಅಲ್ಲಿ ಹುಲ್ಲು ತಿನ್ನಾಕ್ ಬರಂಗಿಲ್ಲ, ಹಾಲು ಹಿಂಡುವಂಗಿಲ್ಲ, ಕಣ್ಣು ತೆರೆದು ನೋಡಕ್ ಸುದ್ದ ಶಕ್ತಿ ಇಲ್ಲ ಅವಕ್ಕ. ಅವಾಗ ಅವ ಮಗ ಬಹಳ ಹುಷಾರಿದ್ದ, ಅವ ಅಂದ ಇಂಥ ಆಕಳುಗಳನ್ನ ದಾನ ಮಾಡಿದ್ರೆ ನಮ್ಮ ಅಪ್ಪಗೆ ಸ್ವರ್ಗ ಮಾತ್ರ ಸಿಗೋದಿಲ್ಲ ಅನ್ನೋದು ಅವನು ಪಕ್ಕ ಗುರ್ತ. ಯಾಕೆ ತಗೊಂಡು ಹೋದವ್ರು ಇವನ್ ಏನ್ ಮಾಡ್ಬೇಕು ಅವನ್ನ? ಅದಕ್ಕವ ಅಂದ ಇನ್ನು ಒಳ್ಳೇದರ ದಾನ ಮಾಡಿದ್ರೆ ನನಗೆ ಒಳ್ಳೆ ಸಿಗಲ ಅಂತ ತಿಳ್ಕೊಂಡು ಕಡೆಗೆ ಏನ್ ಮಾಡಿದಪ್ಪ ಅಂದ್ರಪ್ಪ ನೀ ಎಲ್ಲಾ ದಾನ ಮಾಡ್ತಿದ್ದೆ ನನ್ನ ಯಾರಿಗೆ ದಾನ ಮಾಡ್ತಿ ಅಂತ ಕೇಳಿದ. ಅಂದ ಏನ್ ಹುಚ್ಚ ಹುಡುಗೈತಿ ಇದು, ಮಕ್ಕಳನ್ನ ಯಾರು ದಾನ ಮಾಡ್ತಾರ, ಮನೆಗಿನ ವಸ್ತು ದಾನ ಮಾಡ್ತಾರ, ಒಡವೆಗಳನ್ನ ದಾನ ಮಾಡ್ತಾರ, ಪರಂತು ಮಕ್ಕಳನ್ನ ಯಾರು ದಾನ ಮಾಡ್ತಾರ? ಎಷ್ಟು ಮಕ್ಕಳಿದ್ರು ದಾನ ಮಾಡಕ್ ಹೋಗಿಲ್ಲ ನೀವು. ನಿಮ್ ಮನ್ಯಾಗ ಅವಕ್ಕ ಉಣಸಾಕ್ ತಿನ್ಸಾಕ್ ಇರದಿದ್ರು ಕೂಡ ಒಂದು ಮಕ್ಕಳನ್ನ ಕೊಡ್ರಪ್ಪ ನಮಗ ಅಂದ್ರೆ ನೀವೇನ್ ಕೊಡೋ ಪೈಕಿ ಅಲ್ಲ. ಅವ ಅಂದೇ ಸುಮ್ನೆ ಹೋಗಂತ. ಅವ ಒಂದ್ ಸರ ಹೋದ, ಮತ್ತ ಹೊಳೆ ಬಂದ, ಅಪ್ಪ ನನ್ ಯಾರಿಗೆ ದಾನ ಮಾಡ್ತಿದ್ದೆ, ನನ್ ಯಾರಿಗೆ ದಾನ ಮಾಡ್ತಂತ ತಿಳ್ಕೊಂಡು ಹಿಂಗ್ ಒಂದ್ ಸರ ಎರಡ್ ಸರ ಮೂರ್ ಸರ ಹಂಗ ಹೊಳೆ ಬಂದಂಗೆಲ್ಲ ಕೇಳಾಕತ್ತಿದ ಕೂಡಲೇ ಅಪ್ಪಗ ಸಿಟ್ಟು ಬಂತ. ಸಿಟ್ಟು ಬಂದು ನಿನ್ನ ಯಮಗ ದಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟ. ಅವ ಯಮಲೋಕಕ್ಕೆ ಹೋಗೇ ಬಿಟ್ಟಿವ, ಯಮಗ ದಾನ ಮಾಡ್ತಾನಂದ್ರೆ ನಾನು ಹೋಗ್ಬಿಡ್ಬೇಕೇನಂತ ತಿಳ್ಕೊಂಡು ಯಮಲೋಕಕ್ಕೆ ಹೋದ್ನಂತ. ಋಷಿ ಮಗ, ಇವನಲ್ಲಿ ತಪಸ್ಸಿನ ಶಕ್ತಿ ಇತ್ತು, ಆ ಶಕ್ತಿಯಿಂದ ಆತ ಅಲ್ಲಿಗೆ ಹೋದ. ಹೋದಾಗ ಯಮಲೋಕದಲ್ಲಿ ಯಮ ಇರಲಿಲ್ಲ, ಅವ ಭೂಲೋಕಕ್ಕೆ ಬಂದಿದ್ದ. ಬಂದು ಮೂರು ದಿವಸ ಆಗಿತ್ತವ, ಬಹುತೇಕ ಯಾವ್ದ್ರಂದ ಕಟ್ಟ ಗಿರಾಕ್ ಸಿಕ್ಕಿರ್ಬೇಕು. ಅವ ಅಕ್ಕಡೆ ಜಗ್ಬೇಕು, ಇವ ಇದು ಇಕ್ಕಡೆ ಜಗ್ಬೇಕು. ಇನ್ನ ಬೀಗರ್ ಬಂದಿಲ್ಲ, ಬಿಜ್ಜರ್ ಬಂದಿಲ್ಲ, ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ, ಅವ್ರನ್ನ ನೋಡ್ಬೇಕು, ಇವ್ರನ್ನ ನೋಡ್ಬೇಕು, ಅವ್ರಿಗೆ ಇದನ್ನ ಹೇಳ್ಬೇಕು, ಇವ್ರಿಗೆ ಇದನ್ನ ಹೇಳ್ಬೇಕು ಅಂತ ತಿಳ್ಕೊಂಡು ಜೀವ ಅದು ಇಕ್ಕಡೆ ಜಗ್ತಿತ್ತು, ಅವ ಯಮ ಅಕ್ಕಡೆ ಜಗ್ತಿದ್ದ. ಈ ಜಗ್ಗಾಡದೊಳಗೆ ಮೂರು ದಿವಸ ಅವ ಈ ಭೂಲೋಕದಾಗ ಇದ್ದ. ಮೂರು ದಿವಸದ ನಂತರ ಯಾವ ಸಮಯಕ್ಕೆ ಯಮಲೋಕಕ್ಕೆ ಯಮ ಬಂದ, ಅವಾಗ ಮೂರು ದಿವಸ ಅವ ಮನೆ ಹೊರಗೆ ಕೂತ್ಕೊಂಡಿದ್ದ, ಮನೆ ಒಳಗ ಸುತ್ತ ಹೋಗಿದ್ದಿಲ್ಲ. ಅದಕ್ಕೆ ಅತಿಥಿಗಳು ಬಂದವರು ಅಕಸ್ಮಾತ್ ಆಗಿ ನಮ್ಮ ಮನೆ ಹೊರಗೆ ಕೂತ್ಕೊಂಡಿದ್ರಪ್ಪ ಅಂದ್ರೆ ಆ ಮನೆ ಮಾಲಕನಿಗೆ ಅನಿಷ್ಟ ಅಂತದ. ಅದಕ್ಕೆ ಯಾರಾದರೂ ಅತಿಥಿಗಳು ಬಂದ್ರೆ ಅವ್ರನ್ನ ವರ್ಣ ಕಳಿತಿ ಒಳಗೆ ಬರಿ ಅಂತ ತಿಳ್ಕೊಂಡು, ಹಾಗೆ ಅವ್ರ ಮನೆಯವ್ರು ಎಲ್ಲಾ ಕರೆದ್ರು ಕೂಡ ಅವ ಅಂದ ಎಲ್ಲಿವರೆಗೆ ಯಮ ಬರಂಗಿಲ್ಲ ಅಲ್ಲಿವರೆಗೆ ನಾನು ಒಳಗೆ ಬರಂಗಿಲ್ಲ ಅಂತ ತಿಳ್ಕೊಂಡು ಹೊರಗೆ ಕೂತ್ಕೊಂಡಿದ್ದ. ಮೂರು ದಿವಸ ಉಪವಾಸನ ಕುಂತಿದ್ದ. ಅವ ಯಮನಿಗೆ ಗುರುತಾಯ್ತು. ಅವ ಅಂದ ಅತಿಥಿ ಸತ್ಕಾರ ಮಾಡತಕ್ಕಂಥ ಈ ನನ್ನ ಮನೆಯೊಳಗೆ ಅತಿ ಸತ್ಕಾರ ಆಗಿಲ್ಲ ಅಂತ ತಿಳ್ಕೊಂಡು ಹೇಳಿ ತಾನೇ ಕೊಳದಲ್ಲಿ ನೀರು ತಂದು ಅವನಿಗೆ ಕಾಲಿಗೆ ನೀರು ಕೊಟ್ಟು ಒಳಗೆ ಕರ್ಕೊಂಡೋಗಿ ಅವ ಮೊಟ್ಟ ಮೊದಲು ಪ್ರಶ್ನೆ ಮಾಡ್ತಾನೆ, ನೀನು ಅತಿಥಿಯಾಗಿ ನನ್ನ ಮನೆಗೆ ಬಂದಿದಿ, ಆದ್ರ ಮೂರು ದಿವಸ ಆತಿಥ್ಯ ಸ್ವೀಕಾರ ಮಾಡಲಾರ್ದೆ ಕುಂತಿದಿ, ಅದಕ್ಕೆ ನಾನು ನಿನಗೆ ಮೂರು ವರಗಳನ್ನು ಮೊದಲು ಕೊಡ್ತೀನಿ, ಆಮೇಲೆ ಯಾಕೆ ಬಂದಿ ಅನ್ನೋದು ವಿಚಾರ ಮಾಡ್ತೀನಿ ಅಂದ. ಅದಕ್ಕೆ ನಿನಗೇನು ಬೇಕು ಮೂರು ವರಗಳನ್ನು ಕೇಳು. ಅವಾಗ ಮೊದಲನೇ ವರದಿಂದ ಏನ್ ಕೇಳಿದಪ್ಪ, ನಮ್ಮ ಅಪ್ಪಗ ಮೊದಲು ಸ್ವರ್ಗ ಸಿಗಬೇಕು ಅಂದವ. ಯಾಕ ಅಂತ ಅಂತ ಮಾಡ್ಯಾನ ಮತ್ತೆ ಸಿಗ್ಲಿಕ್ಕೆ ಏನ್ ಮಾಡೋದು, ಅದಕ್ಕೆ ಹೇಗಾದ್ರೂ ಮಾಡಿ ನಮ್ಮ ತಂದೆಗೆ ಸ್ವರ್ಗ ಸಿಗಬೇಕು ಅಂತ ಅದೊಂದು ಕೃಪಾ ನೀವು ಮಾಡ್ರಿ. ಯಮ ಅಂದ ತಥಾಸ್ತು, ಆಗ್ಲಿ ಎಂತ ಇದ್ರೆ ನಾವು ಸ್ವೀಕಾರ ಮಾಡಿ ಅದನ್ನು ಕೊಡ್ತೀವಿ. ಎರಡನೇದೇನಪ್ಪ ಅಂದ್ರೆ ಯಾವ ರೀತಿಯಾಗಿ ಸರಿಯಾಗಿ ಯಜ್ಞೆ ಮಾಡಿದ್ರೆ ಮನುಷ್ಯ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯದ ಅಂತ ವಿಧಿಯನ್ನು ನನಗೆ ತಿಳಿಸ್ಕೊಡ್ರಿ. ನಮ್ಮಪ್ಪ ಮಾಡ್ತಕ್ಕಂಥ ವಿಧಿ ನನಗೆ ಮನಸ್ಸಿಗೆ ಬಂದಿಲ್ಲ, ಅದು ಅದಕ್ಕೆ ಸರಿಯಾದ ವಿಧಿಯನ್ನು ನೀವು ತಿಳಿಸಿಕೊಡಬೇಕು. ಅವ ಅಂದ ಅದನ್ನು ತಥಾಸ್ತು, ಅದನ್ನು ಹೇಳ್ಬಿಡ್ತಾನೆ, ಅದನ್ನು ವಿದ್ಯೆಯನ್ನು ತಿಳಿಸಿಕೊಡ್ತಾನೆ. ಮೂರನೇ ವರ ಏನ್ ಬೇಕು ಬೇಡು ಅಂದ. ಮೂರನೇ ವರ ಏನ್ ಬೇಕು ಬೇಡು ಅಂದ ಕೂಡಲೇ ಅವಾಗ ಬಹಳ ದೊಡ್ಡ ವರನ ಬೇಡ್ತಾನವ. ಏಯಂ ಪ್ರೇತೆ ವಿಧಿಕಿತ್ಸ ನಾಸ್ತೀತಿ ನಾಯಮಸ್ತೀತಿ ಲೋಕೆ ಅಸ್ತೀತಿ ಚೈಕೆ. ಈ ಲೋಕದೊಳಗೆ ಜನರು, ಅನೇಕ ಜನರು ದೇಹತ್ಯಾಗ ಮಾಡ್ತಾರೆ. ಈ ಆತ್ಮಗಳು ಕೆಲವರು ಅದಾವು ಅಂತ ಹೇಳ್ತಾರ, ಕೆಲವರು ಆತ್ಮನ ಇಲ್ಲ ಅಂತ ಕೆಲವು ಜನರು ಹೇಳ್ತಾರೆ. ಅಸ್ತೀತಿ ಚೈಕೆ ನಾಸ್ತಿ ನಾಸ್ತಿ ಅಸ್ತೀತಿ ಚೈಕೆ. ಕೆಲವು ಜನರು ಆತ್ಮ ಅದ ಅಂತ ಹೇಳಿದ್ರೆ, ಕೆಲವು ಜನರು ಆತ್ಮ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಒಂದ್ ವೇಳೆ ಆತ್ಮ ಇದ್ದದ್ದೇ ಖರೆ ಆಗಿದ್ರೆ ಆತ್ಮದ ಸ್ವರೂಪ ಏನದ, ಆತ್ಮದ ಗತಿ ಏನಕ್ಕದ, ಇದು ನನಗೆ ತಿಳಿಸಿಕೊಡು ಅಂತ ತಿಳ್ಕೊಂಡು ಯಮಧರ್ಮನಿಗೆ ಪ್ರಶ್ನೆ ಮಾಡಿದ. ಅವಾಗ ಯಮಧರ್ಮ ವಿಚಾರ ಮಾಡ್ತಾನೆ, ಆತ್ಮಜ್ಞಾನ ಮಾಡಿಕೊಳ್ಳಿಕ್ಕಂತ ಇವ ಪ್ರಶ್ನೆ ಮಾಡಿದಾನೆ. ಪರಂತು ಆತ್ಮಜ್ಞಾನವನ್ನು ಪಡೆಯುವಂತಹ ಯೋಗ್ಯತೆ ಇವನಲ್ಲಿ ಇದೆಯೋ ಇಲ್ಲ ಅನ್ನೋದನ್ನು ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡು ಅವಾಗ ಅವನಿಗೆ ಪ್ರಲೋಭಗಳನ್ನು ಅವನಿಗೆ ಮುಂದೆ ಒಡ್ತಾನೆ. ನೀನಿನ್ನೂ ಬಹಳ ಸಣ್ಣವದಿ, ನಿನಗೆ ಸಂಸಾರದ ಸುಖದ ಅರು ನಿನಗಿನ್ನೂ ಇಲ್ಲ, ಅದಕ್ಕೆ ಅದರ ಅರಿವಿಲ್ಲದಕ್ಕಾಗಿ ನೀ ಆತ್ಮಜ್ಞಾನದ ಬಗ್ಗೆ ವಿಚಾರ ಮಾಡ್ತಾ ಇದ್ದೀ. ನಿನಗೆ ಅಪೇಕ್ಷೆ ಪಟ್ಟರೆ ನಾನು ಒಂದು 100 ವರ್ಷ ಆಯುಷ್ಯ ಕೊಡ್ತಾ ಇದ್ದೇನೆ, ಆಮೇಲೆ ನಿನಗೆ ಬೇಕಾಗಿರ್ತಕ್ಕಂತ ಎಷ್ಟು ಬೇಕಷ್ಟು ಸಂಪತ್ತನ್ನು ಕೊಡ್ತಾ ಇದ್ದೇನೆ, ಸವಿಲಾರದಷ್ಟು ಸಂಪತ್ತು ಕೊಡ್ತೇನೆ, ನಿನಗೆ ಮಕ್ಕಳ ಸಂಪತ್ತನ್ನು ಕೊಡ್ತಾ ಇದ್ದೇನೆ, ಏನು ಬೇಕು ಬೇಕಾದನ್ನ ಬೇಡದಷ್ಟು ನಾನು ಕೊಡ್ತೀನಿ ಎಲ್ಲಾನು ತೆಗೆದುಕೋ, ಆದರೆ ಆತ್ಮಜ್ಞಾನದ ಬಗ್ಗೆ ನೀನು ವಿಚಾರ ಮಾಡಬೇಡ ಅಂತ ತಿಳ್ಕೊಂಡು ಹೇಳ. ಅವಂದ ಇದನ್ನು ಮಾಡಬೇಡ ಅಂತ ನನ್ಬಳಗ್ ಬಹುತೇಕ ಇದು ಅದಕ್ಕಿಂತಲೂ ಹೆಚ್ಚಿಂದಿರಬೇಕು ಅಂತ ವಿಚಾರ ಮಾಡಿದ. ಏ ಇದನ್ನು ಬೇಡಬೇಡ, ಇದನ್ನು ಬಿಟ್ಟು ಬೇಕಾದ ಕೇಳ್ಕೊಡ್ತೀನಿ ಅಂದ್ರೆ ನೀವೇನಂತ ಹೋ, ಇದು ಹಂಗಾರೆ ಎಲ್ಲಕ್ಕೂ ಹೆಚ್ಚಿಂದಿರಬೇಕು. ಆದ್ರೆ ನೀವೇನಾದ್ರು ಹೋಗಿದ್ರೆ ಅಂದ್ರೆ ಅದೇನ್ ಮಾಡ್ತೀವಿ ಬಿಡಪ್ಪ, ಆತ್ಮ ತಗೊಂಡು ಏನ್ ಮಾಡ್ತೀವಿ, ಕೊಡು ನಮಗೊಂದಿಷ್ಟು ಬಂಗಾರ ಕೊಡು, ಬೆಳೆ ಕೊಡು, ದುಡ್ಡು ಕೊಡು, ಹೊಲ ಕೊಡು, ಮನೆ ಕೊಡು, ಮಕ್ಕಳು ಕೊಡು, ಇವನು ಕೇಳ್ಕೊಂಡು ಬಂದ್ಬಿಡ್ತಿದ್ರೆ. ಆದ್ರೆ ಅವನು ಪರೀಕ್ಷೆ ಮಾಡೋ ಸಲುವಾಗಿ ಯಮಧರ್ಮ ಪ್ರಶ್ನೆ ಮಾಡ್ತಾನೆ. ಅವಾಗ ಯಮಧರ್ಮನಿಗೆ ನಚಿಕೇತ ಹೊಳ್ಳಿ ಪ್ರಶ್ನೆ ಕೇಳ್ದ, ಒಂದು 100 ವರ್ಷ ಆಯುಷ್ಯ ನೀನು ಕೊಡ್ತಿದ್ದೆ, 100 ವರ್ಷ ಆದ್ರೆ ಮತ್ತೆ ಬಂದಾನು ವಯವನಲ್ಲಿ. ಅವ ಅಂದ ಇದು ನನಗೆ ಬೇಕಾಗಿಲ್ಲ. ಅದಕ್ಕೆ ಯಮಧರ್ಮನಿಗೆ ಬಹಳ ಸುಂದರವಾದ ಮಾತು ಹೇಳ್ತಾನೆ, ನ ವಿತ್ತೇನ ತರ್ಪಣೀಯೋ ಮನುಷ್ಯ, ಯಾವುದೇ ಪ್ರಕಾರವಾದ ಭೋಗ ಭಾಗ್ಯ ಐಶ್ವರ್ಯವನ್ನು ಕೊಟ್ಟು ಮನುಷ್ಯನಿಗೆ ಸಂತೃಪ್ತಿ ಮಾಡುವುದು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಎಷ್ಟೇ ಐಶ್ವರ್ಯ ಕೊಟ್ಟರು ಕೂಡ ತೃಪ್ತಿ ಆದಪ್ಪ ಸಾಕಂತ ತಿಳ್ಕೊಂಡು ಯಾರಾದ್ರೂ ಅಂದ ಅವ್ರು ಅದರಲ್ಲಿ ಪ್ರಪಂಚದೊಳಗೆ. ಅದಕ್ಕೆ ಒಬ್ರು ಹೇಳ್ತಾರೆ ಜ್ಞಾನಿಗಳು, ಈ ಪ್ರಪಂಚದೊಳಗೆ ಎಷ್ಟು ಭೂಮಿ ಅದ, ಎಷ್ಟು ಒಡೆ ವಸ್ತುಗಳದಾವೆ, ಎಷ್ಟು ಪಶು ಸಂಪತ್ತಿ ಅದ, ಇದೆಲ್ಲವನ್ನು ಕೂಡ ಒಬ್ಬನ ಹೆಸರಲ್ಲೇ ರಿಜಿಸ್ಟ್ರೇಷನ್ ಮಾಡಿ ಕೊಟ್ರೆ ಅವ ಸಮಾಧಾನ ಇರ್ತಾನಂತ ಕೇಳ್ತಾರ. ನೀವಂತೀರಿ ಇದೆಲ್ಲ ಮುಗಿದ್ರೆ ಮತ್ ಮತ್ತೊಂದು ಲೋಕದಾಗ ಏನದ ಅಂತ ಮತ್ ವಿಚಾರ ಮಾಡ್ತ ಮನಸ್ಸು. ಅಂದ್ರೆ ಆಸೆಗೆ ಸೀಮೆ ಎನ್ನುವಂತಹದ್ದೇ ಇಲ್ಲ. ಅದು ನಮ್ಮಲ್ಲಿ ಇಲ್ಲದೇ ಇರುವಂತಹ ವಸ್ತು ನಮಗೆ ಪ್ರಾಪ್ತಿ ಆಯಿತು ಅಂದ್ರೆ ಆಮೇಲೆ ಮತ್ ಮುಂದೆ ಏನದ ಅಂತ ತಿಳ್ಕೊಂಡು ಮತ್ತೆ ಹಣಿಕೆ ಹಾಕಿ ನೋಡ್ಲಿಕ್ಕೆ ಮನಸ್ಸೊಕ್ಕದ ಹೊರತಾಗಿ ಇದ್ದದಲ್ಲಿ ಸಮಾಧಾನ ಪಡ್ಲಿಕ್ಕೆ ಸಮಾಧಾನ ಆಗೋದೇ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಮಣ್ಣಿನ ಅಪ್ಪಣೆ ಕೊಡಿಸಿದ್ದೇವೆ, ಕುಡಿಯುವ ನೀರು, ನಾವು ಊಟ ಮಾಡತಕ್ಕಂಥ ಅನ್ನ, ನಾವು ಕೇಳುವಂತಹ ಒಳ್ಳೆ ಮಾತುಗಳು, ಇವು ಮೂರನ್ನು ಬಿಟ್ಟರೆ ಪ್ರಪಂಚದಲ್ಲಿ ಸಾಕನಿಸುವಂತ ವಸ್ತುಗಳು ಯಾವೂ ಇಲ್ಲ. ಹಸಿದಿರುವಂತ ಮನುಷ್ಯನ ಊಟ ಕೊಡುವಾಗ ಉಣ್ತಾನೆ ಉಣ್ತಾನೆ, ಎಷ್ಟು ಉಣ್ತಾನೆ ಅಂದ್ರೆ ಹೊಟ್ಟೆ ತುಂಬೋಟ್ಟು ಊಟ ಮಾಡ್ತಾನೆ, ಆಮೇಲೆ ಸಾಕು ಅಂತಾನ. ನೀರಿಸಿರುವಂತ ಮನುಷ್ಯನ ನಾವು ನೀರು ಕುಡಿಸ್ತಾ ಇದ್ರೆ ಅವನು ಕುಡಿತಾನೆ 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 ಆಮೇಲೆ ಸಾಕು ಅಂತಾನೆ. ನಾವು ಹಿಂಗ ಪ್ರವಚನ ಹೇಳ್ಕೊಂತ ಕುಂತ್ರ ಅಂದ್ರೆ ಹಂಗ 2 ತಾಸತ್ 3 ತಾಸತ್ ಬಿಡುವಂಗ ಕಾಣ್ಲ ಅಂದ್ರೆ ಯಾವನೋ ಒಬ್ಬ ಹೇಳೋಪೈಕೇನೆ, ಇವತ್ ಸಾಕ್ರಿ ಮತ್ ನಾಳೆ ಹೇಳಾಕ್ರಂತಿ ಅಂತೆ. ಇಷ್ಟು ಹೇಳಕ್ ಯಾರು ಧೈರ್ಯ ಮಾಡಿದ್ರೆ ಹಗರ್ಗ ಎದ್ದಾರೆ ಹೋಗ್ಬಿಡ್ತಾರೆ, ಸಾಕ್ಬಿಡ್ರಿ ನಮ್ದೆಲ್ಲ ಹೊಟ್ಟೆ ತುಂಬೇದಂತ. ಅಂದ್ಬಳಕಿ ಇವು ಮೂರೇ ನಿಜವಾಗಿ ಮನುಷ್ಯನಿಗೆ ತೃಪ್ತಿಯನ್ನು ಕೊಡ್ತಕ್ಕಂಥವಳು. ಯಾಕೆ ಅಂದ್ರೆ ಕುಡಿದಿರುವಂತಹ ನೀರು ನಮ್ಮ ಒಳಗೆ ಹೋಗ್ತದ. ಜ್ಞಾನವನ್ನು ಪಡಿಬೇಕಂತಕ್ಕಂತ ಉತ್ಕಟವಾದ ಬಯಕುಳ್ಳಂತಹ ವ್ಯಕ್ತಿಗೆ ಮಾತ್ರ ಈ ಆತ್ಮಜ್ಞಾನ ಆಗಲಿಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯೊಳಗೆ ಅವರು ವಿವೇಕ ಸಂಪನ್ನ ವಿರಾಗಿ ಶುದ್ಧ ಮಾನಸ ಜಿಜ್ಞಾಸು ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ಹೀಗೆ ಶಿಷ್ಯನ ಲಕ್ಷಣವನ್ನು ಹೇಳಿದ ನಂತರ ಆಮೇಲೆ ಗುರುಗಳ ಲಕ್ಷಣವನ್ನು ಕೂಡ ಅವರ ಮುಂದೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಗುರುಗಳ ಲಕ್ಷಣವನ್ನು ಹೇಳ್ತಾ ಅವ್ರು ಹೇಳ್ತಾರೆ, ಆತ ಹೇಗಿರಬೇಕು ಹೇಗಿರಬೇಕಂತಕ್ಕಂಥ ವಿಚಾರ ಮಾಡಿದಾಗ ಸಾಮಾನ್ಯವಾಗಿ ಆತ ಈ ಲೋಭ ಮೋಹಗಳಿಂದ ರಹಿತನಾಗಿರಬೇಕು, ಆತ್ಮಜ್ಞಾನಿಯಾಗಿರಬೇಕು, ಆತ್ಮತತ್ವವನ್ನು ಬಲ್ಲವನಾಗಿರಬೇಕು, ಆಗಮಶಾಸ್ತ್ರವನ್ನು ತಿಳಿದವನಾಗಿರಬೇಕು, ಲಿಂಗವನ್ನು ಧರಿಸಿದವನಾಗಿರಬೇಕು, ಲಿಂಗತತ್ವವನ್ನು ಬಲ್ಲವನಾಗಿರಬೇಕು, ಆತ್ಮತತ್ವವನ್ನು ವಿಚಾರ ಮಾಡುವಂಥವನಾಗಿರಬೇಕು, ಹೀಗೆ ಅನೇಕ ವಿಧವಾಗಿರ್ತಕ್ಕಂತಹ ಮತ್ತು ಒಳ್ಳೆಯ ಸತ್ಕುಲ ಸಂಪನ್ನ ಆಗಿರಬೇಕು, ಇವೆಲ್ಲ ಯೋಗ್ಯತೆಗಳನ್ನು ಅದರಲ್ಲಿ ಹೇಳಿಕೊಂಡು ಬರ್ತಾ ಇದೆ. ಅದಕ್ಕಾಗಿ ಗುರುಗಳನ್ನ ನಾವು ಯಾರಲ್ಲಿ ನಾವು ಶರಣಾಗತರಾಗಬೇಕು ಅಂತ ಕೇಳಿದಾಗ ಅದೇ ಮಾತನ್ನು ಉಪನಿಷತ್ ಹೇಳ್ತದ, ಶ್ರೋತ್ರಿಯನಾಗಿರಬೇಕು, ಬ್ರಹ್ಮನಿಷ್ಠನಾಗಿರಬೇಕು ಅಂತ. ಅಂದ್ರೆ ಸಕಲ ಶಾಸ್ತ್ರವನ್ನು ಬಲ್ಲವನಾಗಿರಬೇಕು ಮತ್ತು ಆತ್ಮತತ್ವವನ್ನು ಅರಿತವನಾಗಿರಬೇಕು. ಆತ್ಮತತ್ವವನ್ನು ಅರಿತವನಾಗಿದ್ದ ಶಾಸ್ತ್ರ ಬಲ್ಲವನಾಗಿದ್ದಿಲ್ಲ ಅಂದ್ರೆ ಯಾರಾದರೂ ಏನಾದರೂ ಪ್ರಶ್ನೆಗಳನ್ನು ಕೇಳಿದ್ರೆ ಆ ಪ್ರಶ್ನೆಗಳಿಗೆ ಸಮಾಧಾನ ಮಾಡಲಿಕ್ಕೆ ಆತನಿಗೆ ಬರಂಗಿಲ್ಲ. ಇನ್ನು ಶಾಸ್ತ್ರಗಳನ್ನೇ ಬಹಳ ಕಲ್ತಿದ್ದ ಪರಂತ ಆತ್ಮಜ್ಞಾನ ಅವನಿಗಿದ್ದಿಲ್ಲ ಅಂತಂದ್ರೆ ಯಾರಾದರೂ ಆತ್ಮಜ್ಞಾನವುಳ್ಳವರು ಅನುಭವದ ಪ್ರಶ್ನೆಯನ್ನು ಕೇಳಿದ್ರೆ ಅದಕ್ಕೆ ಆತನಿಗೆ ಉತ್ತರಿಸಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಶಾಸ್ತ್ರಜ್ಞಾನನೂ ಇರಬೇಕು, ಅದರ ಜೊತೆಯಲ್ಲಿ ಅವನಿಗೆ ಆತ್ಮದ ಅನುಭವ ಜ್ಞಾನ ಕೂಡ ಇರಬೇಕನ್ನೋ ಸಲುವಾಗಿ ಅವನ ಯೋಗ್ಯತೆಯನ್ನು ಹೇಳ್ತಾ ಆ ಗುರುವಿನಲ್ಲಿ ಲೋಭ ಮೋಹಾದಿಗಳು ಕೂಡ ಇರಕೂಡದಂತಕ್ಕಂಥ ಮಾತನ್ನು ಹೇಳ್ತಾರೆ. ನಮ್ಮ ಹಿಂದಿನ ಋಷಿ ಮುನಿಗಳನ್ನು ನಾವು ನೋಡಿದರೆ, ನಮ್ಮ ಆಚಾರ ಪರಂಪರೆಯನ್ನು ನೋಡಿದಾಗ ಅವರು ಸಮಾಜದಿಂದ ಯಾವುದನ್ನು ಅಪೇಕ್ಷೆ ಮಾಡದ ಹಾಗೆ ಸಮಾಜಕ್ಕೆ ಒಳ್ಳೆ ಜ್ಞಾನವನ್ನು ಅವರು ದಯಪಾಲಿಸಿರ್ತಕ್ಕಂಥವರಾಗಿದ್ದಾರೆ. ನಮ್ಮ ದೇಶದ ಅನೇಕ ಋಷಿಗಳು ಅನೇಕ ಮಹರ್ಷಿಗಳು ಶಾಸ್ತ್ರಗಳನ್ನು ಬರೆಯುತ್ತಾರೆ. ಕಣಾದ ಅನ್ನುವಂಥ ಋಷಿ ನ್ಯಾಯಶಾಸ್ತ್ರವನ್ನು ಬರೆದ್ರೆ ಆತ ಯಾರ ಮನೆಗೂ ಭಿಕ್ಷೆಯನ್ನು ಬೇಡಲಾರ್ದನೆ ಈ ಹೊಲದಲ್ಲಿ ರಾಶಿಯಾದ ಬಳಿಕ ಏನು ಧಾನ್ಯಗಳು ಅಲ್ಲೊಂದಿಲ್ಲೊಂದು ಉಳಿದಿರ್ತವೆ ಅಂತಹ ಧಾನ್ಯದ ಕಣಗಳನ್ನು ಆರಿಸಿಕೊಂಡು ಬಂದು ತನ್ನ ಉಪಜೀವನವನ್ನು ಸಾಗಿಸಿ ಪವಿತ್ರವಾದ ಜೀವನದೊಳಗೆ ಅವರ ಶಾಸ್ತ್ರಗಳನ್ನು ಈ ಸಮಾಜಕ್ಕೆ ಬರೆದು ಕೊಟ್ಟರಂತಕ್ಕಂಥ ಮಾತು ಬರುತ್ತೆ. ಅದಕ್ಕಾಗಿ ನಮ್ಮ ದೇಶದ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಸಂಸ್ಕೃತಿ ಏನು ಅಂತ ಕೇಳಿದ್ರೆ ಇದು ತ್ಯಾಗಮಯವಾಗಿರುವಂತಹ ಜೀವನವನ್ನು ಸಾಗಿಸಿರುವಂತಹ ಒಂದು ಪರಂಪರೆ ನಮ್ಮ ಈ ಗುರು ಪರಂಪರೆಯಲ್ಲಿ ನಾವು ಕಾಣಿಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಈ ಒಂದು ಅಕಸ್ಮಾತ್ ಯಾರಾದರಲ್ಲಿ ಈ ಲೋಭಾದಿ ಗುಣಗಳು ಬಂದು ಅಂತ ಕೇಳಿದರೆ ಅವರು ಆ ಸ್ಥಾನಕ್ಕೆ ಯೋಗ್ಯತೆಯನ್ನು ಕಳ್ಕೊಳ್ತಾ ಇದ್ರಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ಇವುಗಳಿಗೆ ದುರ್ಗುಣ ಅಂತ ತಿಳ್ಕೊಂಡು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಎಲ್ಲಾ ದುರ್ಗುಣದೊಳಗೆ ಲೋಭಕ್ಕೆ ಬಹಳ ದೊಡ್ಡ ದುರ್ಗುಣ ಅಂತ ಕರ್ಕೊಂಡ್ಬಂದರು ಅವರು. ಅದಕ್ಕೆ ನಿಜಗುಣ ಶಿವೆಗಳು ಕಡು ಲೋಭದಿಂದೇ ದುರ್ಗುಣ ಮಣ್ಣೆ ಮುಂಟೆ ಅಂತ ಪ್ರಶ್ನೆ ಮಾಡ್ತಾರೆ. ಲೋಭ ಇರಬೇಕು, ಆಸೆ ಇರಬೇಕು, ಆಸೆ ಎಲ್ಲರಲ್ಲಿ ಇರ್ತದ, ಆದ್ರೆ ಆಸೆ ಅತಿ ಆದರೆ ಅದು ಕೆಡ್ತಾ ಇದೆ ಅಂತಕ್ಕಂಥ ದೃಷ್ಟಿಯೊಳಗೆ. ಅದಕ್ಕೆ ತುಳಸಿದಾಸರು ಒಂದು ಮಾತಿನಲ್ಲಿ ಹೇಳ್ತಾರೆ ಅವರು, ಆಸೆ ಅನ್ನುವಂತಹದ್ದು ಇದು ಬಹಳಷ್ಟು ಅನರ್ಥಕಾರಿ ಅನ್ನುವಂಥ ದೃಷ್ಟಿಯೊಳಗೆ. ಒಂದು ಬಹಳ ಸುಂದರವಾದ ಕಥೆ ಬರ್ತದೆ. ಒಬ್ಬ ಬಹಳ ದೊಡ್ಡ ಪಂಡಿತ, ಕಾಶಿಯೊಳಗೆ ಎಲ್ಲಾ ಶಾಸ್ತ್ರ ಅಭ್ಯಾಸ ಮಾಡಿರ್ತಕ್ಕಂಥ ಒಬ್ಬ ಪಂಡಿತ ತನ್ನ ಊರಿಗೆ ಬಂದು ವಯಸ್ಸು ತಕ್ಕಂತೆ ಆತ ವಿವಾಹ ಸಂಸ್ಕಾರವನ್ನು ಮಾಡಿಕೊಂತಾನೆ. ಲಗ್ನ ಮಾಡಿಕೊಳ್ಬೇಕಾದ್ರೆ ಕನ್ಯಾ ಪರೀಕ್ಷೆ ಮಾಡಿ ತನಗೆ ಅನುರೂಪಳಾಗಿರ್ತಕ್ಕಂಥ ವಿದ್ಯಾವಂತರಾದ ಒಬ್ಬ ಕನ್ಯೆಯನ್ನು ಆತ ಲಗ್ನ ಮಾಡಿಕೊಂತಾನೆ. ಲಗ್ನ ಮಾಡಿಕೊಳ್ಳೋಕ್ಕಿಂತಲೂ ಮೊದಲು ನೀವು ಕನ್ಯಾ ನೋಡಕ್ ಹೋದಾಗ ಕನ್ಯಾ ಓದಿಸೋದು, ಕನ್ಯಾನ ಅಡ್ಡಾಡಿಸಿ ನೋಡೋದು ಇವೆಲ್ಲ ನೀವು ಮಾಡ್ತಾರೆ ಲಗ್ನ ಆಗಕ್ಕಿಂತ ಮೊದಲು. ಆಮೇಲೆ ನಿಮ್ ಮನೆಗೆ ಬಂದ್ಬೇಕು, ಆಮೇಲೆ ನಿಮ್ ಪರೀಕ್ಷೆ ಅವ್ರು ಚಾಲು ಮಾಡ್ತಾರೆ. ಅವರು ನೋಡೋದು ನೀವು ಒಂದ್ ದಿವಸ, ಆಮೇಲೆ ನಿಮ್ಮನ್ನ ಅವ್ರು ನೋಡೋದು 365 ದಿವಸ ದಿನಾಲು ನೋಡೋದೆ ನಿಮ್ಮನ್ನ. ಅದಕ್ಕೆ ಆತ ಏನೋ ಪರೀಕ್ಷೆ ಮಾಡಿಕೊಂಡು ಬಂದ, ಕೊನೆಗೆ ಒಂದ್ ದಿವಸ ಅವರಿಬ್ರು ಹಾಗೆ ಊಟ ಮಾಡಿ ಚರ್ಚೆ ಮಾಡಿಕೊಂಡು ಕೂತ್ಕೊಂಡಾಗ ಹೆಂಡತಿ ಬಹಳ ಬುದ್ಧಿಮಂತಿದ್ಲು, ನೀವು ಬಹಳ ಶಾಸ್ತ್ರ ಓದಿರಂತ ನಾನು ಕೇಳಿನಿ, ಅದಕ್ಕೆ ನನಗೂ ಬಹಳ ಪ್ರಶ್ನೆ ನೀವು ಮಾಡಿರಿ ಲಗ್ನ ಮಾಡಿಕೊಳ್ಳೋಕ್ಕಿಂತ ಮೊದಲು ಓದಿಸಿದ್ರಿ ಅಡ್ಡಾಡಿಸಿದ್ರಿ ಎಲ್ಲ ಮಾಡಿದ್ರಿ, ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗ, ಒಂದು ಏನ್ ಅಡ್ಡಿಲ್ಲ ಕೇಳು, ಈಗೇನ ಪ್ರಶ್ನೆಗೆ ಉತ್ತರ ಹೇಳಕ್ಕೆ ನನ್ನ ಬಿಟ್ಟು ನೀನು ಹೋಗಕ್ ಬರಂಗಿಲ್ಲ, ಗಂಟದ್ದು ಹಾಗೆ ಬಿಟ್ಟದ, ಪ್ರಶ್ನೆ ಕೇಳು ಅಂತ ಕೇಳಿದಾಗ ಅವಾಗ ಯಾಕೆ ಒಂದು ಪ್ರಶ್ನೆ ಕೇಳಿದ್ಲು, ಏನು ಅಂದ್ರೆ ಪಾಪದ ತಂದೆ ಯಾರು ಅಂತ ಕೇಳಿದ್ಲು. ಪಾಪ್ ಕಾ ಬಾಪ್ ಕೌನ್, ಪಾಪದ ತಂದೆ ಯಾರು ಅವ ಅಂದ, ಇದು ಯಾವ ಶಾಸ್ತ್ರದ ನಾನು ಓದೇ ಇಲ್ಲಲ್ಲ, ಇದು ಎಲ್ಲದಕ್ಕೂ ತಂದೆ ತಾಯಿ ಇರ್ತಾರ, ಪರಂತ ಪಾಪಕ್ಕೂ ತಂದೆ ತಾಯಿ ಇರ್ತಾರ ನನಗೇನು ಗುರ್ತೇ ಇಲ್ಲಲ್ಲ, ಒಮ್ಮೆ ಇಲ್ಲ ಅನ್ನಕ್ ಬರಲಂಗಿಲ್ಲ ಅವನಿಗೆ. ಅವ ಆಲೋಚನೆ ಮಾಡೇ ಮಾಡದ, ವಿಚಾರ ಮಾಡೇ ಮಾಡದ, ಯಾಕೆಲ್ಲ ವಿಚಾರ ಮಾಡಿ ಹೇಳ್ರಿ ನಾಳೆ ಹೇಳ್ರಿ, ಅವನಿಗೆ ನಿದ್ದೆನೇ ಹತ್ತು ಅಲ್ಲ. ಇಷ್ಟು ದೊಡ್ಡ ಪಂಡಿತ ಈಕೆರ ಕಾಶ ಕಲ್ತಿಲ್ಲ, ನಾನು ಕಾಶ ಕಲ್ತು ಬಂದಿನಿ, ಈಕೆ ಹೇಳಿದ ಪ್ರಶ್ನೆಯನ್ನು ಉತ್ತರ ಹಾಕ್ ಬರೋದಲ್ಲ. ತಾನು ಓದಿರುವಂತ ಎಲ್ಲಾ ಪುಸ್ತಕನು ಹೊಳಿಸಿ ಹೊಳಿಸಿ ನೋಡಿದ, ಎಲ್ಲಪ್ಪ ನೋಡಿದ, ಎಲ್ಲರ ಪಾಪ್ ಕಾ ಬಾಪ್ ಕ್ಯಾ ಹೈ ಎಲ್ಲರಿರ್ಬೇಕನು ಅಂತ ತಿಳ್ಕೊಂಡು ಎಲ್ಲೂ ಸಿಗಲೇ ಇಲ್ಲ. ಅದು ಅವಾಗ ಅವನು ಹೇಳಕ್ ಬರ್ಲಂಗ ಅದಕ್ಕೆ ಸಮಾಧಾನ ಮನೆ ಹೆಂಗಿರ್ಬೇಕೇನು ಉತ್ತರ ಹೇಳಕ್ ಬರ್ಲಂಗ ಮನೆಯಾಗ ಇರೋದು ಹೆಂಗ ಅಂತ ತಿಳ್ಕೊಂಡು ಅವನವನಿಗೆ ನಾಚಿಗೆಯಾಗಿ ಹೆಂಡತಿಗೆ ಹೇಳಲಾರ್ದ ಕೇಳಲಾರ್ದ ಮನೆ ಬಿಟ್ಟು ಹೋಗ್ಬಿಟ್ಟು ಎಲ್ಲಿ ಹೋದ ಅಂದ್ರೆ ಇದು ಉತ್ತರ ತೆಗೆದುಕೊಳ್ಳಾರ್ದ ಹೊಳ್ಳಿ ಮನೆಗೆ ಬರಂಗಿಲ್ಲ ಅಂತ ಪ್ರತಿಜ್ಞೆ ಮಾಡೇನು ಹೋದವ. ಉತ್ತರ ಸಿಕ್ಕ್ರ ಮನೆಗೆ ಬರೋಕಿಲ್ಲ ಅಂದ್ರೆ ಅಲ್ಲೇ ಊರ್ಲಾಕೊಂಡು ಎಲ್ಲರ ಆತ್ಮಹತ್ಯೆ ಮಾಡಿಕೊಳ್ಳೋದು ಮತ್ತೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಆತ್ಮಹತ್ಯೆ ಆದಂಗನ ಅದು ಪಡೆದ ಅಪವಾದದಿಂದ ಮರಣ ಮಿನ್ನುಂಟೆ ಅಂತ. ಅಪಕೀರ್ತಿಗಿಂತಲೂ ದೊಡ್ಡ ಮರಣ ಯಾವುದಿಲ್ಲ ಅಂತ. ಎಲ್ಲಾ ಊರ ಹೋಗಿ ಕೇಳ್ತಿದ್ದವ ಇವರ ಯಾರ ಪಂಡಿತರದಾರೇನ್ರಿ ಅದಾರ ಆ ಪಂಡಿತರ ಮನೆಗೆ ಹೋಗವ ಪಾಪ್ಕ ಬಾಪ್ ಕೌನ್ ಐಜಿ ಪಾಪ ತಂದ್ ಯಾರು ಅಂತ ಕೇಳವ. ಅವ ಹಮೇ ಮಾಲೂಮ್ ನೈ ಹೇ ಪಾಪ ಅಂದ್ರೆ ನಮಗ್ ಗುರ್ತದ ಪಾಪ ತಂದ್ ನಮಗ್ ಗುರ್ತಿಲ್ಲ ಅನ್ನೋರು. ಅವ ಎಲ್ಲಾ ತಿರುಗಾಡವ ಅಂದ ಬಹುತೇಕ ಯಾವರ ಇದ್ರು ಪಂಡಿತರು ಇಲ್ಲ ಕಾಶಿಗೆ ಹೊಳ್ಳಿ ಹೋಗ್ಬೇಕಂತ ಹೊಳ್ಳಿ ಕಾಶಿಗೆ ಹೋದವ. ಅಲ್ಲಿರುವಂತ ಎಲ್ಲಾ ದಿಗ್ಗಜ ಪಂಡಿತರಿಗೆಲ್ಲ ಬೆಟ್ಟ ಕೇಳಿದಂತ ಪಾಪ್ಕ ಬಾಪ್ ಕೌನ್ ಹೈ ಪಾಪ್ಕ ಬಾಪ್ ಕೌನ್ ಹೈ ಅಂತ ಕೇಳಕ್ಲ ಅವ್ರಂದ್ರು ನಮಗ್ ಗುರ್ತಿಲ್ಲ ನಿಮಗ್ ಗುರ್ತಿಲ್ಲ ನಮಗ್ ಗುರ್ತಿಲ್ಲ ನಿಮಗ್ ಗುರ್ತಿಲ್ಲ ಯಾರಿಗೆ ಗುರ್ತೇ ಇಲ್ಲ ಒಟ್ಟು. ಅವಾಗ ಅವ ಏನ್ ಮಾಡಿದ ಇನ್ ಯಾರು ಅಂತ ಕೇಳೋನು ಕೇಳಿ ಕೇಳಿ ಸಾಕಾದಂತ ತಿಳ್ಕೊಂಡು ಅವ ಒಂದು ಬೋರ್ಡ್ ಮಾಡಿಸ್ದ. ಆ ಬೋರ್ಡಿನ ಮೇಲೆ ಬರೆದ ಬಿಟ್ಟ ಪಾಪ್ಕ ಬಾಪ್ ಕೌನ್ ಹೈ ಅಂತ ತಿಳ್ಕೊಂಡು ಅದನ್ನ ಕೊಳ ಹಾಕೊಂಡ ಕೊಳ ಹಾಕೊಂಡು ಹೋಗ್ತಾ ಹೋಗ್ತಾ ಯಾರು ನೋಡ್ತಿದ್ರಲ್ಲ ಅದನ್ನ ಓದಿದ್ರೆ ಯಾರಿಗಾದ್ರೆ ಗುರ್ತಿದ್ರೆ ಅಕಸ್ಮಾತ್ ಆಗಿ ಹೇಳಿ ಮತ್ತೆ ಗುರ್ತಿರ್ಲಿಲ್ಲ ಅಂದ್ರೆ ಸುಮ್ಮನೆ ತಿರುಗೋ ನೀನು ಹಾಕೊಂಡು ಅಂತ ತಿಳ್ಕೊಂಡು ಹಂಗ ತಿರುಗ್ತಾ ಇದ್ದ. ಕಾಶಿಯೊಳಗೆ ಅವನಿಗೆ ಏನ್ ಹೆಸರು ಬಿತ್ತಪ್ಪ ಅಂದ್ರೆ ಅವನಿಗೆ ಎಲ್ಲರೂ ಪಾಪ್ಕ ಬಾಪ ಅಂತ ಅವನಿಗೆ ಅಂತಿದ್ರು ಎದೇಕು ಪಾಪ್ಕ ಬಾಪ ಆಯ ಪಾಪ್ಕ ಬಾಪ ಆಯ ಅಂತ. ಅದು ಪಾಪ್ಕ ಬಾಪ್ ಕೌನ್ ಅಂತ ಅವಾಗ ಕೇಳಕ್ ಬಂದ್ರೆ ಎಲ್ಲರೂ ಅವನಿಗೆ ಪಾಪ್ಕ ಬಾಪ ಅನ್ನಕ್ ಚಾಲು ಮಾಡಿದ್ರು. ಅದ್ ಹೆಸರು ಬಿದ್ದ್ಬಿಡ್ತ ಅವನಿಗೆ ಯಾವ ಒಳಗೆ ಹೋದ್ರೆ ಅಲ್ಲಿ ಹೊಂಟಾರ ಪಾಪ್ಕ ಬಾಪ ಹೊಂಟಾರ. ಇದು ಏನ್ ಪಜಿತಿ ಆಯ್ತು ಅಂತ ತಿಳ್ಕೊಂಡು ಎಲ್ಲಾ ತಿರುಗಾಡಿ ತಿರುಗಾಡಿ ಪಂಡಿತರ ಓಣಿ ಮುಗಿಸ್ತ ಪಾಮರ ಓಣಿ ಮುಗಿಸ್ತ ಕೊನೆ ಒಂದ್ ದಿವಸ ಹಾಗೆ ಹೊರಡು ಕಾಲಕ್ಕೆ ಒಂದು ವೇಷ ವಾಟಿಕೆಯೊಳಗೆ ಹಾದು ಹೋಗ್ತಾ ಇದ್ದವ. ಅವಾಗ ಒಬ್ಬ ವೇಷ ಹೆಣ್ಮಗಳು ಅದನ್ನ ನೋಡಿದ್ಲು ಪಾಪ್ಕ ಬಾಪ್ ಕೌನ್ ಹೇ ಇವನು ಅನ್ಕೊಂಡ್ ಹೋಗಿದಂಗ ಪಾಪ್ಕ ಬಾಪ್ ಕೌನ್ ಹೇ ಪಾಪ್ಕ ಬಾಪ್ ಕೌನ್ ಹೇ ಆಕೆಂದ್ಲು ಓ ಪಂಡಿತ್ಜಿ ಇದ ರಾವ್ಜಿ ಅಂದ ಇಲ್ಲಿ ಬರ್ರಿ ಅಂತ ಕರಲ್ ಆಕೆ. ನಿಮ್ದು ಯಾವೂರು ಏನ್ ಊರು ತಗೊಂಡ್ ಏನ್ ಮಾಡ್ತೀವ ನನಗ ಊರ್ ಗುರ್ತಿಲ್ಲ ಮನೆ ಗುರ್ತಿಲ್ಲ ಎಲ್ಲಾನು ಮರ್ತ್ಬಿಟ್ಟಿ ಸದ್ಯಕ್ಕೆ ನನಗ ಒಂದೇ ಒಂದು ಉತ್ತರ ಬೇಕಾಗಿದೆ. ಏನ್ ಬೇಕಾಗಿದ ಅಂತ ಕೇಳಿದ್ಕಲ್ಲಿ ಈಗ ನಾ ಬರ್ಕೊಂಡು ಬಿಟ್ಟನು ಅದನ್ನ ಓದ್ ಅದಕ್ಕೆ ಉತ್ತರ ನಿನ್ನಲ್ಲಿದ್ರೆ ಹೇಳು ಯಾಕಂದ್ರೆ ನಾ ಉತ್ತರ ಹೇಳ್ತೀರ. ಅವನಿಗೆ ಬಹಳ ಸಂತೋಷ ಆಯ್ತು ಯಾವ ಪಂಡಿತರು ಇದಕ್ಕೆ ಉತ್ತರ ಹೇಳಿಲ್ಲ ಈ ಕೆನಮ ಹೇಳ್ತಾಳಪ್ಪ ಅಂದ ಬಳಿಕ ಏನ್ ಅಡ್ಡಿಲ್ಲ ಅಂದ. ಅವನ್ ನೀ ಯಾರು ಅಂತ ಕೇಳ್ದ ನಾನು ಈ ಊರಿನ ವೇಷ್ಯ ಅವ ಅಂದ ಕಿವಿನೇ ಮುಚ್ಚಿಕೊಂಡ ಶಾಂತಂ ಪಾಪಂ ಶಾಂತಂ ಪಾಪಂ. ಇದು ಪಂಡಿತರಿಗೆ ತಿಳಿಲಾರದ ಮಾತು ನಿನಗೆ ಹೆಂಗ್ ತಿಳಿತದ ಯಾಕಂದ್ರೆ ಎಲ್ಲಾ ಪಂಡಿತರಿಗೆ ತಿಳಿಬೇಕಂತೇನು ಇಲ್ಲ ಅವ್ರು ಬರೆದಿಟ್ಟಾರ. ಪಂಡಿತರಿಗೆ ತಿಳಿಲಾರ್ದನ್ನು ಕೂಡ ಸಾಮಾನ್ಯ ವ್ಯಕ್ತಿಗಳು ಕೂಡ ತಿಳಿತಿರ್ತದ. ಅದಕ್ಕೆ ಇದಕ್ಕೆ ಉತ್ತರ ನಾನು ಹೇಳ್ತೀನಿ ನೀವು ನಮ್ಮ ಮನೆಯೊಳಗೆ ವಾಸ ಮಾಡಿ. ಅವ ಅಂದೆ ಛೇ 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 ಇಲ್ಲಂಗ ವಾಸ ಮಾಡ್ಬೇಕು ಆಕೆಂದ್ಲು ನಮ್ಮ ಮನೆಯೊಳಗೆ ಇರಬೇಡ್ರಿ ನಾನು ಹೊಸ ಮನೆ ಕಟ್ಸಿನಿ ಅಲ್ಲಿ ನಾನು ಹೋಗೇ ಇಲ್ಲ ಅದು ಹೊಸದಿದೆ ಅದಕ್ಕೆ ಅಲ್ಲಿ ನೀವು ನಿವಾಸ ಮಾಡ್ರಿ ನಿಮ್ಗೆ ಏನು ಬೇಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಸ್ವಲ್ಪ ದಿವಸ ಪ್ರತೀಕ್ಷೆ ಮಾಡ್ರಿ ಅದು ಉತ್ತರ ನಿಮಗೆ ಸಿಗ್ತದ. ಅವಂದು ಆಗಲಿ ಮತ್ತೇನ್ ಮಾಡೋದು ಪ್ರಸಂಗ ಬಂದಾಗ ಹೆಂಗ್ ಬೇಕಂಗ್ ಇರ್ಬೇಕು ಉತ್ತರ ಬೇಕಂತ ತಿಳ್ಕೊಂಡು ಅವಾಗ ಅಲ್ಲಿ ಇರ್ಲಿಕ್ಕೆ ತಯಾರಾದ. ಆ ಹೆಣ್ಮಗಳು ಈ ತಿರುಗ ಬ್ರಾಹ್ಮಣ ಮನುಷ್ಯನ ಕರೆಸಿ ಇವನಿಗೆ ಅಡಿಗೆಗೆ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿಲ್ಲ ದುಡ್ಡು ಕೊಡ್ತಾ ಇದ್ಲಿ ಏನ್ ಬೇಕು ಅದನ್ನೆಲ್ಲ ತೆಗೆದುಕೊಂಡು ಬಂದು ಇವನಿಗೆಲ್ಲ ವ್ಯವಸ್ಥೆ ಮಾಡ್ರಿ ಅಂತ ತಿಳ್ಕೊಂಡು ದಿನಾಲು ಬಂದು ಆಕೆ ಇವ್ರ ಮುಂದೆ ಕುಂಡಿರ್ತಾ ಇದ್ಲು ಏನಾದ್ರೂ ಸ್ವಲ್ಪ ಉಪದೇಶ ಮಾಡ್ರಿ ಅಂತ ತಿಳ್ಕೊಂಡು ಅವ ಅಂದ ನಾನು ಪ್ರಶ್ನೆಗೆ ಉತ್ತರ ಸಿಗೋಲ್ದು ಏನು ಉಪದೇಶ ಮಾಡ್ಲಿ. ಅವರಂದ್ರು ನಿಮ್ಗೆ ಯಾವ್ದು ಬರಂಗಿಲ್ಲ ಅಂದ್ರೆ ಬಿಟ್ಟು ಬಿಡ್ರಿ ಬರ್ತದ ಅದನ್ನಾರು ಹೇಳ್ರಿ ನಮಗ ಅಂದಕ್ಕೆ. ಅವ ಏನು ಆ ಶಾಸ್ತ್ರ ಈ ಶಾಸ್ತ್ರ ಆತ್ಮ ಪರಮಾತ್ಮ ಎಲ್ಲಾನು ಸಾಕಷ್ಟು ಹೇಳ್ತಾ ಇದ್ದ ಅದನ್ನ ದಿನಾಲು ಬಂದು ಕುಂತು ಕೇಳಕ್ ಹೋಗ್ತಿದ್ಲಕ್ಕೆ. ಅವಾಗ ಒಂದ್ ದಿವಸ ಆಕೆ ಬಂದು ಏನ್ ಹೇಳಿದ್ಲು ಅಂದ್ರೆ ಆತ್ಮಜ್ಞಾನಿಯಾದ ಮನುಷ್ಯನಿಗೆ ಒಂದು ತುತ್ತು ಪ್ರಸಾದವನ್ನು ಕೊಟ್ರೆ ಆತ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಅನೇಕ ಪಾಪಗಳು ದೂರ ಆಗ್ತಾವ ಅಂತ ತಿಳ್ಕೊಂಡು ಶಾಸ್ತ್ರದಲ್ಲಿ ಹೇಳ್ಯಾರ, ನೀವು ಕೂಡ ಹೇಳಿರಿ. ಅದಕ್ಕೆ ನೀವು ಆತ್ಮಜ್ಞಾನಿಗಳಿದ್ದೀರಿ. ನನ್ನ ಜೀವನದಲ್ಲಿ ನಾನು ಬಹಳಷ್ಟು ಪಾಪಗಳನ್ನು ಮಾಡಿದ್ದೇನೆ, ಅದಕ್ಕೆ ಅವೆಲ್ಲ ದೂರ ಮಾಡಿಕೊಳ್ಳೋ ಸಲುವಾಗಿ ಒಂದ್ ದಿವಸ ನಮ್ಮ ಮನೆಯಲ್ಲಿ ನಿಮಗೆ ಭಿನ್ನ ಆಗಬೇಕು, ಪೂಜೆ ಮಾಡಿ ನೀವು ಪ್ರಸಾದ ತಗೋರಿ. ಅವ ಅಂದ, ಛೇ 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 ಛೇ, ನಮ್ಮಿಂದ ಇದು ಆಗ್ಲಾರದ ಮಾತು, ಆಗೋದಿಲ್ಲ ಅಂತ ತಿಳ್ಕೊಂಡು ಹೇಳಿದ ಬಳಿಕ ಆಕೆ ಸುಮ್ಮನೆ ಹೋದ್ಲು. ಮರುದಿವಸ ಏನ್ ಮಾಡಿದ್ಲು ಅಂದ್ರೆ, ಅವೇನು ಬ್ರಾಹ್ಮಣ ಮನುಷ್ಯ ಇದ್ನಲ್ಲ, ಅವನ ಕಡೆಯಿಂದ ಹೇಳಿ ಕಳಿಸಿಕೊಟ್ಲು, ನೋಡ್ರಿ ಅವರು ನಮ್ಮ ಮನೆಯಲ್ಲಿ ಬಾಳ ಉಣ್ಣೋದು ಬೇಕಾಗಿಲ್ಲ, ನಮ್ಮ ಮನೆಯಾಗ ಬಂದು ಉಣ್ಣೋದು ಬೇಕಾಗಿಲ್ಲ, ನಾನು ಎಲ್ಲ ಸರಿಯಾಗಿ ಅಡಿಗೆ ಮಾಡಿಕೊಂಡು ನಾನಾದ್ರೆ ಅಲ್ಲಿಗೆ ತೆಗೆದುಕೊಂಡು ಬರ್ತೀನಿ, ಬಾಳ ಉಣ್ಬೇಡಂದ್ರೆ ಆದ್ರೆ ಸುಮ್ಮನೆ ಒಂದು ತುತ್ತು ಉಣ್ಣನ್ರಿ ಸಾಕು. ಅವರು ಒಂದು ತುತ್ತು ಊಟ ಮಾಡಿದ್ರೆ ನಾನು 100,000 ಬಂಗಾರದ ಹೊಣ್ಣು ಕೊಡ್ತೀನಿ ಅಂತ. ಅವ ಬಂದು ಹೇಳಿದೆ ಅವನಿಗೆ, ನೋಡ್ರಿ ಮತ್ ಹಿಂಗಿಂಗ್ ಅದ, ಮತ್ತ ಅವ್ರ 100,000 ಬಂಗಾರದ ಹೊಣ್ಣು ಕೊಡ್ತಾರಂತ, ಅದಕ್ಕೆ ನೀವು ಬಾಳ ಉಣ್ಬೇಡ್ರಿ, ಏನಾಗ್ತದ ಸ್ವಲ್ಪ ಒಂದ್ ತುತ್ತು ಉಂಡ್ಬಿಡ್ರಿ ಅಲ್ಲಿ ಏನಾಗ್ತದ. ಅವ ಒಂದ್ ಸರಿ ಆ ಅನ್ನದ ಕಡೆ ವಿಚಾರ ಮಾಡ, ಒಂದ್ ಕಡೆ ಇದು 100,000 ಬಂಗಾರದ ಹೊಣ್ಣು ಸಿಗುತ್ತಪ್ಪ ಅಂದ ಬಳಿಕ ನಾನು ಏನಾದ್ರೂ ಮಾಡಬಹುದಲ್ಲ ಅಂತ ತಿಳ್ಕೊಂಡು ವಿಚಾರ ಆ ಕಡೆ ಬಂದ. ಆ ಸಮಯಕ್ಕೆ ಅವ ಒಂದ್ ದಿವಸ ವಿಚಾರ ಮಾಡದ, ಎರಡ್ ದಿವಸ ಮಾಡದ, ಮೂರ್ ದಿವಸ ಮಾಡದ, ಕಡೆಗೆ ಏನಂತಪ್ಪ ಅಂದ್ರೆ ವಿಚಾರ ತುಂಬಲದೊಳಗ ಅದು ಸ್ವಲ್ಪ ಆ ಕಡೆ ಹೇಳಿತ್ತವ, 100,000 ರೂಪಾಯಿ ಸಿಗ್ತಾವ ಅಂದ್ಬೇಕ ನನ್ ಯಾರು ನೋಡಂಗಿಲ್ಲ ಬಿಡಂಗಿಲ್ಲ, ಒಂದು ತೂಂಡ್ರೆ ಏನಾಗ್ತದ. ತಯಾರಾದ ಬಳಿಕ ಅವಾಗ ಅವನು ಹೋಗಿ ಬ್ರಾಹ್ಮಣ ಹೇಳಿದ, ಇವತ್ತು ನೀವು ಸ್ನಾನ ಮಾಡಿ ಗಂಗಾ ಸ್ನಾನ ಮಾಡಿ ಶುದ್ಧವಾಗಿ ಒದ್ದೆ ಬಟ್ಟೆ ಉಟ್ಟುಕೊಂಡು ಅಡಿಗೆ ಮಾಡ್ಕೊಂಡು ಬಂದು ನೀವು ಪ್ರಸಾದ ಕೊಡ್ರಿ. ಅವಾಗ ಅದೇ ಪ್ರಕಾರವಾಗಿ ಒಂದು ತಾಟ್ನೊಳಗ 100,000 ಬಂಗಾರದ ಹೊನ್ನನ್ನ ಆಮೇಲೆ ತಾನು ಮಾಡಿರ್ತಕ್ಕಂಥ ಅಡಿಗೆಯನ್ನ ಎರಡನ್ನ ತೆಗೆದುಕೊಂಡು ಬಂದು ಮುಂದಿಷ್ಟು ನಮಸ್ಕಾರ ಮಾಡಿ ಅವ್ರ ತಾಟ್ನೊಳಗೆ ಎಲ್ಲ ಹಾಕಿ ಅಡಿ ಮಾಡಿದ. ಅವನ್ಸಲ ಅದನ್ನ ನೋಡ, ಒಂದ್ಸಲ ಇದನ್ನ ನೋಡ, ಇದು ಚಲೋ ಆದ್ಬಿಡು, ನಾ ಏನೋ ಹುಡುಕ್ಯಾಡಕ್ ಬಂದೆ, ಏನೋ ದೊಡ್ಡದ ಸಿಕ್ತ ನನಗ ಅಂತ. ಅದು ಉತ್ತರ ಸಿಗಲಿ ಬಿಡ್ಲಿ ಪರಂತಿಷ್ಟಲ್ಲ ಸಿಕ್ತಲ್ಲ ಸಾಕು ಅಂತ ತಿಳ್ಕೊಂಡು ಹೇಳಿ ಸಂತೋಷ ಆಯ್ತು. ಅಡಿಗೆ ಎಲ್ಲ ನೀಡಿಕೊಂಡ್ರು. ಅವ್ರು ಹೇಳಿದ್ರು ಸಾಷ್ಟಾಂಗ ನಮಸ್ಕಾರ ಹಾಕಮ್ಮ ಅಂತ ತಿಳ್ಕೊಂಡು ಆಕೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಇವ ಶಿವಯೋಗಿನಿ ಸಂತೃಪ್ತೆ ತೃಪ್ತೋ ಭವತಿ ಶಂಕರ ತತ್ತೃಪ್ತಿಯ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರಂ ಮಂತ್ರ ಹೇಳಿ ಪರಮಾತ್ಮ ಪಾರ್ವತಿ ಜಯ ಜಯಕಾರ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಇನ್ನೇನು ಅದನ್ನ ತಗೊಂಡು ಇನ್ನು ಊಟ ಮಾಡಬೇಕು ಅನ್ನೋದಾಗಿ ಯಾವಾಗ ಆಕೆ ಅನ್ಮಾಡಿ ನಮಸ್ಕಾರ ಮಾಡಿ ಅಲ್ಲೇ ಎದ್ದು ನಿಂತ್ಕೊಂಡಿದ್ಲು. ಅದಿನ್ನೂ ಬಾಯಾಗ ಹೋಗ್ತಿತ್ತು ಹೋಗ್ತಿತ್ತು, ಅವನು ಕಪಾಳಕ್ಕೆ ಜಾಡಿಸಿ ಹೊಡೆತ ಹೊಡೆದ್ಬಿಟ್ರು. ಕಪಾಳಕ್ಕೆ ಜಾಡಿಸಿ ಹೊಡೆದಾಗ ತುತ್ತು ಒತ್ತಟ್ಟೆ ಹೋಗಿ ಬಿದ್ದು ಬಿಡುತ್ತೆ, ಬಾಯಾಗ ಹೋಗ್ಲಿಲ್ಲ ಅದು. ಅವ ಅಂದ, ನಾನು ಊಟ ಮಾಡಿಸ್ತವ್ರು ಬಹಳ ಮಂದಿ ನೋಡಿನಿ, ಹಿಂಗ ಊಟ ಮಾಡಿಸ್ತವ್ರ ನಾ ಎಲ್ಲಿ ನೋಡಿಲ್ಲ ಅಂತ. ಅಮ್ಮ ಅಡಿಗೆ ಮಾಡಿ 100,000 ರೂಪಾಯಿ ತಂದಿಟ್ಟು ನೆಡಿ ನೈವೇದ್ಯ ಮಾಡಿ ಸಾಷ್ಟಾಂಗ ಹಾಕಿ ಒಂದ ತುತ್ತು ಅಂತ ಹೇಳಿ ನಾ ಒಂದ ತುತ್ತು ಉಂತಿದ್ದೆ, ಅದನ್ನು ಸುದಾ ಉಣಿಸಿಬಿಡ್ಲಿಲ್ಲ, ನೀನು ಹೊಡೆದು ಬಿಟ್ಟಲ್ಲ ಯಾಕೆ? ಯಾಕೆಂದ್ಲು ನಿನಗೆ ಉತ್ತರ ಸಿಕ್ತಿಲ್ಲ ಅಂತ ಕೇಳ. ನಿನಗೆ ಉತ್ತರ ಕೊಡಿಸಲ್ವಾಗ ನಾನು ನಾಟಕ ಮಾಡಿದ್ದಿದ್ದು ಅಂತ ಅಂದ್ರೆ, ನೀನು ಶ್ರೇಷ್ಠ ಕುಲದಲ್ಲಿ ಜನಿಸಿ ನಾನು ಅವ್ರ ಕಡೆ ಉಣಬಾರದು ಇವ್ರ ಕಡೆ ಉಣಬಾರತಕ್ಕಂಥ ಧರ್ಮವನ್ನು ಆಚರಣೆ ಪರಿಪಾಲನೆ ಮಾಡಿಕೊಂಡು ಬಂದಿದ್ರು ಕೂಡ ಇವತ್ತು 100,000 ರೂಪಾಯಿ ನೋಡಿ ನೀನು ಏನ್ ಬೇಕಾದ ಯಾರ ಮನೆಗಾದ್ರೆ ತಿನ್ಲಿಕ್ಕೆ ನೀನು ತಯಾರಾಗ್ಯಪ್ಪ ಅಂದ ಬಳಿಕ ಇದು ಪಾಪಕ್ಕೆ ಬಾಪ್ ಯಾವ್ದಪ್ಪ ಅಂದ್ರೆ ಇದು ಆಸೆನೆ. ಲೋಭ ಪಾಪಕ ಬಾಪ್ ಬಕಾನ, ಲೋಭವೇ ಇದು ಪಾಪದ ತಂದೆ ಅಂತ ತಿಳ್ಕೊಂಡು ಹೇಳ್ಕೊಟ್ಟಾಗ ಅವ ಸಾಷ್ಟಾಂಗ ನಮಸ್ಕಾರ ಹಾಕಿ, ನೀನೇ ನನ್ನ ಗುರು, ನನಗೆ ಯಾರು ಉತ್ತರ ಹೇಳಿದ್ದಿಲ್ಲ ಅಂತ ತಿಳ್ಕೊಂಡು ಹೇಳಿ ಹೊಳ್ಳಿ ಓಡ್ಕೊಂತ ಓಡ್ಕೊಂತ ಬಂದ ಅವನಿಗೆ. ಯಾಕೆ ಹೇಳ್ತಿಬ್ಬಿ, ಆಕಿ ಉತ್ತರ ಹೇಳಬೇಕಾಗಿತ್ತು, ಹೇಳ್ತಿ ಯಾಕಂದು ಎಲ್ಲಿ ಹೋತಪ್ಪ ಇದು ಪೊಂಗ ಪಂಡಿತ, ನಾ ಯಾಕರ ಪ್ರಶ್ನೆ ಕೇಳಿದ್ದೀನಿ ಅಂತ ಅಕ್ಕಿಯ ಪಶ್ಚಾತ್ತಾಪ ಆಗಿತ್ತು. ಇದು ಗಂಡ ಮನೆ ಬಿಟ್ಟು ಹೋಗಿಬಿಡ್ತಲ್ಲ ಅಂತ ಹೇಳ್ಕೊಂಡು ಚಿಂತೆ ಮಾಡಿ ಚಿಂತೆ ಮಾಡಿದ್ರು, ಸೊರಗ್ತಾ ಕುತ್ಕೊಂಡಿತ್ತು. ಇವ್ ಓಡ್ತಾ ಓಡ್ತಾ ಬಂದ, ಇನ್ನೂ ಬಾಗಲ್ದಾಗ ಕಾಲಿಟ್ಟಿಲ್ಲ, ಹಂಗ ಪಾಪ್ಕ ಬಾಪ್ಕ ಅವನೇ ಅಂತಾನೆ ಪ್ರಶ್ನೆ ಮಾಡುತ್ತ ಹೇಳ್ತಾನ. ಲೋಭ ಪಾಪಕ ಬಾಪ ಹಯ ಅಂದ. ಲೋಭವೇ ಪಾಪ ತಂದೆ. ಆಕೆಲ್ಲ ಇಷ್ಟು ತಿಳ್ಕೊಂಡು ನಾಕೆ ಇಟ್ಟು ದಿವಸ ಹಾಕಿ ಹಿಡಿತ್ ನಿಮ್ಗೆ ಅಂದ್ಲಾಕೆ. ಏ ಅದನ್ನ ಕೇಳಬೇಡಿ ಅಂದವ. ಅದು ಆಗಿರುವಂತಹ ರಾಮಾಯಣ ಮಹಾಭಾರತ ಕೇಳಿದ್ರೆ ಮತ್ತೇನಾರ ಪ್ರಶ್ನೆ ಬರ್ತ, ಅದಕ್ಕೆ ಅದನ್ನ ಹೊಟ್ಟು ಕೇಳಬೇಡ, ಒಟ್ಟು ಉತ್ತರ ಸಿಕ್ತಿಲ್ಲ ನಿನಗ, ಉತ್ತರ ಸಿಕ್ತು ಅಂತ. ಅದಕ್ಕೆ ಮನುಷ್ಯನಲ್ಲಿ ಬಂದಿರುವಂತಹ ಲೋಭ ಗುಣ ಏನ್ ಮಾಡುತ್ತಂದ್ರೆ, ಇದು ಎಲ್ಲಾ ಗುಣಗಳಲ್ಲಿ ಕೆಟ್ಟ ದುರ್ಗುಣ ಅಂತ ಯಾಕೆ ಕರೆದ್ರು ಅಂದ್ರೆ, ಲೋಭ ಶಬ್ದ ಅರ್ಥ ಬಹಳ ಸುಂದರವಾಗಿ ಬರೀತಾರೆ, ಲುನಾತಿ ಉಭೌ ಲೋಕ ವಿತಿ ಲೋಭ. ನಮಗೆ ಎರಡು ಲೋಕದ, ಒಂದು ಏ ಲೋಕ ಮತ್ತೊಂದು ಪರಲೋಕ ಅಂತ ತಿಳ್ಕೊಂಡು, ಯಾವ ಮನುಷ್ಯ ಲೋಭಿ ಆಗಿರ್ತಾನೆ ಅವನಿಗೆ ಏ ಲೋಕನೂ ಇಲ್ಲ, ಅವನಿಗೆ ಪರಲೋಕನೂ ಕೂಡ ಇಲ್ಲ ಅಂತ. ಯಾಕೆ ಏಲೋಕ ಪರಲೋಕ ಎರಡು ಅವನಿಗೆ ಯಾಕೆ ಸಿಗೋದಿಲ್ಲ ಅಂತ ಕೇಳಿದ್ರೆ, ಏಲೋಕ ಯಾಕೆ ಅವನಿಗೆ ಸುಖ ಸಿಗೋದಿಲ್ಲ ಅಂದ್ರೆ, ಲೋಭಿಯಾಗಿರುವಂತಹ ಮನುಷ್ಯ ತಾನು ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತನ್ನ ತನಗಾಗಿನೂ ಕೂಡ ಖರ್ಚು ಮಾಡಿಕೊಳ್ಳಂಗಿಲ್ಲ ಅಂತ. ಅದಕ್ಕೊಬ್ಬ ಸುಭಾಷಿತಕಾರ ಹೇಳ್ತಾನೆ, ಕೃಪಣಸ್ಯ ಸಮೋದಾತ ನ ಭೂತೋ ನ ಭವಿಷ್ಯತಿ ಅಸ್ಪೃಶನ್ನೇವ ವಿತ್ತಾನೆ ಯಹ್ ಪರೇ ಬ್ಯಪ್ರಯಚ್ಛತಿ. ಕಡುಲೋಭಿಗೆ ಸಮಾನವಾಗಿರುವಂತ ದಾನಿ ಜಗತ್ತಿನಲ್ಲಿ ಯಾರು ಆಗೇ ಇಲ್ಲ ಅಂತ ಹೇಳ್ತಾನವ. ನೀವಂತೀರಿ ಕಡುಲೋಭಿ ಅಂತ ಹೇಳಿದ್ರೆ ಯಾರಿಗೆ ಕೊಡ್ಲಾರ್ದವ, ಮತ್ತ ಅವ ದಾನಿ ಹೆಂಗ ಹಾಕಾನೆ, ಅದಕ್ಕೆ ಅವ ದಾನ ಹೆಂಗ್ ಮಾಡ್ತಾನಂದ್ರೆ, ಈಗೆಲ್ಲ ಸಾಮಾನ್ಯ ಜನರು ನಿಮ್ ಕೈಲೇ ದಾನ ಮಾಡ್ತಾರೆ, ಮುಟ್ಟಿ ಮುಟ್ಟಿ ನೀವು ಕೊಡ್ತೀರಿ, ಅವ ಮುಟ್ಟಂಗಿಲ್ಲ ಬಿಡಂಗಿಲ್ಲ, ಅಲ್ಲಿ ಇದ್ದಂಗ ತಾನೇ ತಾನೇ ಹೋಗಿ ಬಿಟ್ಟಿರ್ತದ. ಅದಕ್ಕೆ ಯಾವ ಮನುಷ್ಯ ದಾನ ಧರ್ಮ ಮಾಡಂಗಿಲ್ಲ, ತಾನೂ ಉಪಭೋಗ ಮಾಡಂಗಿಲ್ಲ ಅಂದ್ಮೇಲೆ ಈ ಲೋಕದ ಸುಖ ಎಂದ್ರೂ ಕೂಡ ಆತ ವರ್ಜಿತ ಆಗ್ತಾನೆ. ಇನ್ನು ದಾನ ಧರ್ಮ ಮಾಡಿಲ್ಲ ಅಂದ್ಮೇಲೆ ಪರಲೋಕದ ಸುಖ ಎಂದ್ರೂ ಕೂಡ ಆತ ವಂಚಿತನಾಗ್ತಾನೆ. ಅದಕ್ಕೆ ಲುನಾತಿ ಉಭೌ ಲೋಕ ವಿತಿ ಲೋಭ, ಎರಡು ಲೋಕಗಳನ್ನ ಎರಡು ಲೋಕದ ಸುಖದಿಂದ ವಂಚನೆ ಮಾಡತಕ್ಕಂತಹ ದುರ್ಗುಣಕ್ಕನ ಲೋಭ ಅಂತ ಕರ್ಕೊಂಬಂದ. ಅದಕ್ಕೆ ಈ ಗುರುಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಯಲ್ಲಿ ಇದು ಲೋಭ ಅನ್ನುವಂತಹದಿತ್ತು ಅಂತ ಕೇಳಿದ್ರೆ, ಆತನ ಲಕ್ಷ್ಯ ಆ ಕಡೆ ಇರ್ತಂತ ತಿಳ್ಕೊಂಡು ಅದಕ್ಕೆ ಲೋಭ ವರ್ಜಿತನಿರಬೇಕು. ಎರಡನೇದು ಬರೀತಾರವರು ಮೋಹ ವರ್ಜಿತ. ಮೋಹ ಅಂದ್ರೆ ಏನು? ಮೋಹ ಅಂದ್ರೆ ಯಾವುದೇ ಒಂದು ವಸ್ತುವಿನ ಮೇಲಿರ್ತಕ್ಕಂಥ ಅತಿಯಾಗಿರುವಂತಹ ಆಸಕ್ತಿ, ಅದಕ್ಕೆ ಮೋಹ ಮೋಹ ಅಂತ ಕರ್ಕೊಂಬರ್ತ. ಅದಕ್ಕೆ ಗೀತೆಯೊಳಗೆ ಪರಮಾತ್ಮ ಹೇಳ್ತಾನೆ, ಗೀತಾ ಉಪದೇಶ ಇರೋದೇ ಮೋಹ ನಿರಸನಕ್ಕಾಗಿ. ಅರ್ಜುನ್ನಲ್ಲಿ ಮೋಹ ಬಂತು, ಇವ್ರು ನನ್ನವರು, ಇವ್ರನ್ನ ಹೇಗೆ ನಾನು ಕೊಲ್ಲೆ ಅಂತಕ್ಕಂಥ ಮೋಹ ಬಂದಾಗ ಆತನಿಗೆ 18 ಅಧ್ಯಾಯಗಳ ತತ್ವಜ್ಞಾನ ಉಪದೇಶ ಮಾಡಬೇಕಾಯ್ತು. ಆ ಉಪದೇಶ ಮಾಡಿದ ಬಳಿಕ ಪರಮಾತ್ಮ ಅವನಿಗೆ ಕೇಳ್ತಾನೆ, ಕಚ್ಚಿದೇತತ್ ಶ್ರುತಂ ತಾತ ತ್ವಯೈಕಾಗ್ರೇನ ಚೇತಸ. ನಾನು ಇಲ್ಲಿವರೆಗೆ ನಿನಗೆ ಉಪದೇಶ ಮಾಡಿದ್ನಲ್ಲ, ಅದನ್ನು ಏಕಾಗ್ರ ಚಿತ್ತವಾಗಿ ನೀನು ಕೇಳಿದನಪ್ಪ ಅಂತ ಪ್ರಶ್ನೆ ಮಾಡ್ತಾನೆ. ಯಾಕೆ ಪ್ರಶ್ನೆ ಮಾಡಿದ ಅಂದ್ರೆ, ಅವ ಕೇಳ್ಕೊಂಡು ಹಂಗ ಸುಮ್ಮನೆ ಕುಂತಾನ, ಯುದ್ಧ ಮಾಡಕ್ ತಯಾರಾಗವಲ್ಲ. ಅವ ಉಪದೇಶ ಮಾಡಿರುವಂತ ಉದ್ದೇಶ ಏನು ಅಂದ್ರೆ, ಅವನಲ್ಲಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಿ ಅವನನ್ನು ಪುನಃ ಕರ್ತವ್ಯ ಪ್ರಯಾಣ ಮಾಡೋ ಸಲುವಾಗಿ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದ. ಇವ ಹಂಗ ಗೋಣ ಹಾಕಂದು ಸುಮ್ಮನೆ ಕುಂತಿದ್ದ ನೋಡ್ಕೊಂಡು ಅವ ಕೇಳ್ತಾನ, ನಾನು ಉಪದೇಶ ಹೇಳೋದೆಲ್ಲ ಮುಗಿತು, ನೀ ಅದನ್ನು ಸರಿಯಾಗಿ ಇನ್ನುವರೆಗೆ ಕೇಳದೆ ಇಲ್ಲ ಅಂತ ತಿಳ್ಕೊಂಡು ಕೇಳಿದಾಗ ಅವ ಹೇಳ್ತಾನೆ, ಹಾ ನಾ ಕೇಳಿನಿ. ಮತ್ತೆ ಕೇಳಿನ ಅನ್ನೋದಕ್ಕೇನು ಗುರುತು ಅಂದ್ರೆ, ಅವ ಹೇಳ್ತಾನೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದ ಅನ್ಮಯ ಅಚ್ಯುತ. ನಿನ್ನ ಉಪದೇಶವನ್ನು ಕೇಳಿದಾಗ ನನ್ನ ಮೋಹ ಅನ್ನುವಂತಹದ್ದು ಹೋಗ್ಯದ, ಈಗ ನಾನು ಮತ್ತೆ ಕರ್ತವ್ಯ ಪ್ರಯಾಣ ಆಗ್ತೇನೆ ಅಂತ ತಿಳ್ಕೊಂಡು ಹೇಳಿ ತನ್ನ ಗಾಂಡಿವನ್ನು ತೆಗೆದುಕೊಂಡು ಮತ್ತೆ ಯುದ್ಧ ಮಾಡ್ಲಿಕ್ಕೆ ಆತ ತಯಾರಾಗ್ತಾನೆ. ಅದಕ್ಕೆ ಮೋಹ ಏನ್ ಮಾಡುತ್ತಂದ್ರೆ, ಕರ್ತವ್ಯದಿಂದ ಮನುಷ್ಯನ ಚ್ಯುತನನ್ನಾಗಿ ಮಾಡ್ತ. ಅದಕ್ಕಾಗಿ ಲೋಭ ಮೋಹ ವಿವರ್ಜಿತ. ಈ ಮೋಹ ಗುಣನ ಅಕಸ್ಮಾತ್ ಆಗಿ ಬಂತಪ್ಪ ಅಂತ ಕೇಳಿದ್ರೆ ಅವಾಗ ನನ್ನವರು ತನ್ನವರು ಅಂತಕ್ಕಂಥ ಭಾವನೆಗಳು ಬರಬಾರದು. ಅದಕ್ಕೆ ಮೋಹ ಕೆಟ್ಟ, ಯಾಕಂದ್ರೆ ಮೋಹ ಸಂಕುಚಿತವಾಗಿದ್ರೆ ಕೆಟ್ಟ. ಅದು ಮೋಹ ವಿಶಾಲವಾಯ್ತಂದ್ರೆ ಎಲ್ಲರನ್ನೂ ತನ್ನವರನ್ನಾಗಿ ತಿಳ್ಕೊಂಡ್ರೆ ಅದು ಕೆಟ್ಟ ಅನ್ನಂಗಿಲ್ಲ. ಅದಕ್ಕೆ ಯಾವ ವಸ್ತುಗಳು ಸಂಕೋಚ ಪಡಿತವೆ ಅವು ದೋಷದಿಂದ ಕೂಡಿಕೊಂತಾವ. ಯಾವುದು ವಿಶಾಲತೆ ಇರ್ತದ ಅಲ್ಲಿ ಎಷ್ಟೋ ದೋಷಗಳು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈಗ ಗಂಗಾ ನದಿಯೊಳಗೆ ಎಷ್ಟೋ ಜನರು ಬಟ್ಟೆ ತೊಳಿತಾರೆ, ಸ್ನಾನ ಮಾಡ್ತಾರೆ, ಏನೆಲ್ಲ ಹೊಲಸೆಲ್ಲ ಇರ್ತದೆ, ಅದೆಲ್ಲ ದೊಡ್ಡ ಪ್ರವಾಹದಲ್ಲಿ ತೇಲ್ಕೊಂಡು ಹೋಗ್ತಿರ್ತದೆ. ಅದೇ ಗಂಗಾದೊಳಗಿರ್ತಕ್ಕಂತ ನೀರನ್ನೇ ಒಂದು ತಂಬಿಯೊಳಗ ಕೊಡದೊಳಗ ಒಂದು ಬಾಂಡ್ಯ ನೀವು ತೆಗೆದುಕೊಂಡು ಬಂದರ ನೀವು ಸ್ನಾನ ಮಾಡೋದು ಬಟ್ಟೆ ತೊಳೆದು ಎಲ್ಲ ಮಾಡಿದ್ರೆ ಅದು ನೀರು ಹೆಂಗಿದ್ದ ಹೆಂಗೆ ಇರ್ತಾನ ಅದ ಅದು ಹೊಲಸಾಗ್ಬಿಡ್ತದ. ಯಾಕೆ ಹೊಲಸಾಗ್ತದೆ ಅಂದ್ರ ಅಲ್ಪ ಪಾತ್ರತೆಯೊಳಗ ಸಂಕುಚಿತ ಸ್ವಭಾವವನ್ನು ತಾಳಿತು ಅಂತ ಕೇಳಿದ್ರೆ ಅದು ಮಲಿನತೆಯನ್ನು ಪಡಿತದಂತ. ಹಾಗೆ ಮೋಹ ಅನ್ನುವಂತಹದ್ದು ನನ್ನವರು ತನ್ನವರಿರತಕ್ಕಂಥ ಭಾವನೆ ಕೆಲವೇ ವ್ಯಕ್ತಿಯಲ್ಲಿ ಬಂತಪ್ಪ ಅಂತ ಕೇಳಿದ್ರೆ ದೋಷ ಅಂತ ಕರೆಸಿಕೊಳ್ತದೆ. ಅದಕ್ಕೆ ಜ್ಞಾನಿಗಳು ಹೇಗಿರ್ತಾರಪ್ಪ ಅಂದ್ರೆ ವಸುದೈವ ಕುಟುಂಬಕಂ ಉದಾರ ಚರಿತಾನಂತೂ ವಸುದೈವ ಕುಟುಂಬಕಂ. ಯಾರಿಗೆ ನಾವು ದೊಡ್ಡವರು ಅಂತ ಕರಿತೀವಿ ಅಂದ್ರೆ ಎಲ್ಲರನ್ನು ತನ್ನವರನ್ನಾಗಿ ಯಾರು ತಿಳ್ಕೊಂತಾರ ಅವರು ದೊಡ್ಡವರಾಗ್ತಾರ. ಅದಕ್ಕೆ ಮನುಷ್ಯ ದೊಡ್ಡವನಾಗಬೇಕಾದ್ರೆ ಎದರಿಂದ ಆಗ್ಬೇಕು ಅಂದ್ರೆ ಶರೀರದಿಂದ ದೊಡ್ಡವನಾದ್ರೆ ದೊಡ್ಡವಲ್ಲ ಅಂತಾರ. ಧನಾದಿಗಳನ್ನು ಗಳಿಸಿ ದೊಡ್ಡವನಾಗಬೇಕಂದ್ರೆ ಅದು ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಪೈಲ್ವಾನರು ಬಹಳ ಮಂದಿ ಇರ್ತಾರೆ ದೊಡ್ಡವರು ಅಂತ ಕರೆಯಂಗಿಲ್ಲ. ಜಗತ್ತಿನಲ್ಲಿ ಶ್ರೀಮಂತರು ಬಹಳ ಇರ್ತಾರೆ ಅವಾಗೆಲ್ಲರೂ ದೊಡ್ಡವರು ಅಂತ ಕರೆಯಂಗಿಲ್ಲ. ಅದಕ್ಕೆ ದೊಡ್ಡವರು ಅಂದ್ರೆ ಯಾರು ಅಂದ್ರೆ ಯಾರು ಮನಸ್ಸು ದೊಡ್ಡದಿರ್ತದ ಅವರು ದೊಡ್ಡವರೇ ಹೊರತಾಗಿ ಶರೀರ ದೊಡ್ಡದಿದ್ದರೂ ದೊಡ್ಡವರಲ್ಲ, ಸಂಪತ್ತು ಬಹಳ ಇದ್ದರು ದೊಡ್ಡವರಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ನಿಯಮ ಬರ್ತದೆ, ದೊಡ್ಡವಾಗಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ತನುವನ್ನ ಮಧ್ಯಮವನ್ನಾಗಿಡಬೇಕು, ಧನವನ್ನ ಕಡಿಮೆ ಮಾಡಬೇಕು, ಮನಸ್ಸನ್ನ ದೊಡ್ಡದನ್ನಾಗಿ ಮಾಡಬೇಕಂತ. ಅವಾಗ ಅವನು ನಿಜವಾದ ಸಾಧಕ ಆಗ್ತಾನಂತ. ತನುವನ್ನು ಮಧ್ಯಮವಾಗಿಡಬೇಕಂದ್ರೆ ಅರ್ಥ ಏನು? ಶರೀರ ಬಹಳ ದಪ್ಪ ಆದ್ರೂ ಉಪಯೋಗ ಬರಂಗಿಲ್ಲ, ಅದು ಬಹಳಷ್ಟು ಕೃಷಿ ಆದ್ರೂ ಕೂಡ ಅದು ಸರಿಯಾಗಿ ಕಾಣಂಗಿಲ್ಲ. ಅದಕ್ಕೆ ಶರೀರವನ್ನು ಮಧ್ಯಮವಾಗಿಡಬೇಕು ಅಂತ ಹೇಳ್ತಾರೆ. ಎರಡನೇದು ಧನವನ್ನು ಬಹಳ ನಾವು ಗಳಿಸ್ತಾ ಹೋದಪ್ಪ ಅಂದ್ರೆ ಬಹಳ ಸುಖ ಕೊಡುತ್ತ ಅಂತ ಅರ್ಥ ಅಲ್ಲ. ಅದಕ್ಕೆ ಧನ ನಮಗೆ ಎಷ್ಟು ಬೇಕು ಅಷ್ಟನ್ನು ನಾವು ಗಳಿಸಿಕೊಂಡು ತೃಪ್ತಿಯಿಂದ ಇರಲಿಕ್ಕೆ ಕಲಿಬೇಕು ಅಂತ. ಇನ್ನು ದೊಡ್ಡದನ್ನು ಮಾಡಬೇಕಂದ್ರೆ ಏನು ದೊಡ್ಡದನ್ನು ಮಾಡಬೇಕಪ್ಪ ಅಂದ್ರೆ ಮನಸ್ಸನ್ನು ದೊಡ್ಡದನ್ನಾಗಿ ಮಾಡಿಕೊಂಡಾಗ ಅವನಿಗೆ ಮಹಾತ್ಮ ಅಂತ ಕರೀತಾರೆ, ದೊಡ್ಡವರು ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಗುರುಗಳಾದವರಲ್ಲಿ ಮನಸ್ಸು ವಿಶಾಲವಾಗಿರಬೇಕನ್ನೋ ಸಲುವಾಗಿ ಮೋಹ ವಿವರ್ಜಿತವಾಗಿರ್ತಕ್ಕಂಥ ವ್ಯಕ್ತಿಯ ಮನಸ್ಸೇ ದೊಡ್ಡದಿರ್ತದೆ. ಮೋಹಾವಿಷ್ಟ ಇರತಕ್ಕಂಥ ವ್ಯಕ್ತಿ ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಗುರು ಅಂದ್ರೆ ದೊಡ್ಡದು ಎಲ್ಲಕ್ಕೂ ದೊಡ್ಡದು ಅಂದ ಬಳಿಕ ಎದರಿಂದ ದೊಡ್ಡದಪ್ಪ ಅಂದ್ರೆ ಮನಸ್ಸಿನ ವಿಶಾಲತೆಯಿಂದ ವಸುದೈವ ಕುಟುಂಬಕಂ ಭಾವನೆಯಿಂದ ಅದು ಗುರು ದೊಡ್ಡವನಾಗ್ತಕ್ಕಂಥ ದೃಷ್ಟಿಯೊಳಗೆ ಇಂಥ ಸಾಮಾನ್ಯವಾದ ದುರ್ಗುಣಗಳು ಕೂಡ ಆತನಲ್ಲಿ ಇರಬಾರಂತಕ್ಕಂಥ ಮಾತನ್ನು ತಿಳಿಸಿ ಗುರುವಿನ ಲಕ್ಷಣವನ್ನು ತಿಳಿಸಿದ್ದಾರೆ. ಇನ್ನೂ ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನ ಮತ್ತೆ ನಾಳೆಗೆ ಮಾಡೋಣ ಅಂತ ತಿಳ್ಕೊಂಡು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.